सर्वचित्वति परमेश्वरस्य साक्षादधीश्वरमियं मियां शरणं रमेशम् ಈಗ ಟಿಪ್ಪಣಿ ಅಲ್ಲ ಇನ್ನೂರ ನಲವತ್ತೊಂಬತ್ತು ವಿಶೇಷತೋ ಅಸ್ಯ ವ್ಯಾಖ್ಯಾನ ಬೃಹತೀನಾಂ ಸಹಸ್ರಕಂ ತಸ್ಮಾತ್ ಪ್ರೀತೋ ಭವೇತ್ ವಿಷ್ಣು ಶಂಸನಾದಸ್ಯ ಸರ್ವದಾ ತಸ್ಮಾತ್ ಯಜ್ಞೇಪಿ ವಾ ಶಂಸೇತ್ ಅಯಜ್ಞೇಪಿ ರಹ ಪುಮಾನ್ ಧ್ಯಾತ್ವಾ ನಾರಾಯಣಂ ದೇವಂ ವಿಷ್ಣೋರನ್ನಂ ಹಿ ತತ್ಪರಂ ಇತ್ಯಾದಿ ಬ್ರಹ್ಮಸಾರೇ ಪರಮವಿಕಾರೇಣ ಸಹ ವಿಕಾರಮಾತ್ರಸ್ಯಾಪಿ ಪ್ರಸ್ತುತತ್ವಾತ್ ತದೇತತ್ ಪಂಚವಿಧಂ ಇತಿ ಪರಾಮರ್ಶ್ಯಃ ಪರಮವಿಕಾರ ಅಂದರೆ ಮುಖ್ಯ ವ್ಯಾಖ್ಯಾನ, ವಿಕಾರ ಅಂದರೆ ವ್ಯಾಖ್ಯಾನ, ಪರಮ ಮುಖ್ಯ ವ್ಯಾಖ್ಯಾನ ಓಂಕಾರ, ಉಳಿದೆಲ್ಲ ವ್ಯಾಖ್ಯಾನಗಳು. ಅದಕ್ಕೆ ತದೇತತ್ ಪಂಚವಿಧಂ, ಅದು ಐದು ವಿಧವಾದದ್ದು. ಪರಮವಿಕಾರ ಮತ್ತು ವಿಕಾರ ಎರಡು ಸಹ ಐದೈದು ವಿಧ. ಸ್ವರಾಣಾಂ ನಿಯಮೋ ಯತ್ರ ಹಿ ರುಚೋ ನಾಮೈವ ತಾಸ್ಮೃತಾಃ ಅನ್ಯಾಮಿತಾಕ್ಷರಾಯಾಸ್ತು ಯತಾಗಾಥಾ ಪರಿಕೀರ್ತಿತಾಃ ಖಂಡವಾಕ್ಯಾನಿ ಕುಂಭ್ಯಾಃ ಸ್ಯುಃ ಅಸಮಾನಿ ಪರಸ್ಪರಂ ಯಜ್ಞಾಂಗಂ ನಿಜುರುದ್ದಿಷ್ಟಂ ನಿಗದಂ ವಾಕ್ಯಮಾತ್ರಕಂ ಇತ್ಯಾದಿ ಶಬ್ದ ನಿರ್ಣಯೇ. ಸ್ವರ ರುಕ್ಕು ಮಿತಾಕ್ಷರ ಗಾಥಾ ಆಮೇಲೆ ಕುಂಭ್ಯ ಯಜುಹು ನಿಗದ ಇಷ್ಟೆಲ್ಲ ಪದವಿ ಉಪನಿಷತ್ತಿನಲ್ಲಿ ಬಂದಿತ್ತು. ಅದಕ್ಕೆಲ್ಲ ಅರ್ಥ ಹೇಳ್ತಾರೆ. ಸ್ವರಾಣಾಂ ನಿಯಮೋ ಯತ್ರ ಹಿ ರುಚೋ ನಾಮೈವ ತಾಸ್ಮೃತಾಃ, ರುಕ್ಕಗಳಿಗೆಲ್ಲ ಸ್ವರದ ನಿಯಮ ಇದೆ. ಅನ್ಯಾ ಮಿತಾಕ್ಷರ ಯಾಸ್ತು ತಾ ಗಾಥಾಹ ಪರಿಕೀರ್ತಿತಾಹ, ಮಿತಾಕ್ಷರವಾಗಿರ್ತಕ್ಕಂಥ ಉಳಿದ ಎಲ್ಲ ಪೌರುಷೇಯ ಗ್ರಂಥಗಳಿಗೂ ಕೂಡ ಗಾಥಾ ಅಂತ ಕರೀತಾರೆ. ಖಂಡವಾಕ್ಯಾನಿ ಕುಂಭ್ಯಾಶ್ಯು, ಖಂಡಗಳು, ಖಂಡಗಳಿರ್ತಕ್ಕಂಥ ವಾಕ್ಯಗಳನ್ನು ಕುಂಭ್ಯ ಅಂತ ಕರೀತಾರೆ. ಅಸಮಾನಿ ಪರಸ್ಪರಂ, ಅವಕ್ಕೆಲ್ಲ ಛಂದಸ್ಸಿರೋದಿಲ್ಲ. ಯಜ್ಞಾಂಗಂ ಯಜುರುದ್ದಿಷ್ಟಂ, ಯಜ್ಞಕ್ಕೆ ಅಂಗವಾಗಿ ಯಜುರ್ವೆ ಬರೀ ವಾಕ್ಯಗಳನ್ನು ನಿಗದ ಅಂತ ಕರೀತಾರೆ ಅಂತ ಹೇಳಿ. ಅರ್ಥಕ್ಕೆಲ್ಲ ಟಿಪ್ಪಣಿ, ನಾನು ಸರ್ವಾಣಿ ಪದಾನಿ ಹರಿನಾಮಾನ್ಯೇವ ಕಿಂ ಅಕಾರಸ್ಯ ವಿಶಿಷ್ಯ ನಾಮತ್ವ ಮುಚ್ಯತೆ ಇತ್ಯತ ಆಹ. ನಾನು ಸರ್ವಾಣಿ ಪದಾನಿ ಹರಿನಾಮಾನ್ಯೇವ, ನೀವೇ ಎಷ್ಟೋ ಸರ್ ಹೇಳಿದ್ದೀರಲ್ಲ ಎಲ್ಲ ಪದಗಳು ಹರಿನಾಮಗಳೇ ಅಂತ ಹೇಳಿರೋದ್ರಿಂದ, ಕಿಂ ಅಕಾರಸ್ಯ ವಿಶಿಷ್ಯ ನಾಮತ್ವ ಮುಚ್ಯತೆ, ಅಕಾರಕ್ಕೆ ಒತ್ತಿ ಅದಕ್ಕೆ ನೀವು ವಿಷ್ಣುನಾಮ ಅಂತ ಕರಿತೀರಿ. ಇತ್ಯತಃ ಅಕಾರ ನಾಮೇತಿ, ಅದಕ್ಕೆ ಉತ್ತರ ಅಕಾರ ನಾಮಾನಾನ್ಯೋಸ್ತಿ ತಮೃತೆ ಪುರುಷೋತ್ತಮಂ. ಉಳಿದ ಶಬ್ದಗಳು ವಿಷ್ಣುವಾಚಕವೇ ಆಗಿದೆ ಮತ್ತು ಉಳಿದವರ ವಾಚಕ ಯಥಾಶಕ್ತಿ ಆಗಿದೆ. ಅಕಾರ ಮಾತ್ರ ಆಗಲ್ಲ, ಕೇವಲ ವಿಷ್ಣುವಾಚಕವಾಗಿರೋದ್ರಿಂದ ಅದಕ್ಕೆ ಭಾರಿ ವಿಶೇಷ ಇದೆ. ತದುಪಾದ ತದುಪಪಾದಯತಿ ಬ್ರಹ್ಮೇತಿ ಯಾನಿ ಬ್ರಹ್ಮ ರುದ್ರಾದಿ ವಿಷ್ಣುನಾಮಾನಿ. ದೃಷ್ಟಾಂತ ಕೊಟ್ರು, ಬ್ರಹ್ಮ ರುದ್ರ ಮೊದಲಾದ ವಿಷ್ಣು ಹೆಸರುಗಳೇನೆ ತಾನಿ ಬ್ರಹ್ಮಾದಿಷು ಅಮುಖ್ಯತೋ ವರ್ತಂತೆ, ಬ್ರಹ್ಮಾದಿಗಳಲ್ಲಿ ಅಮುಖ್ಯವಾಗಿ ಅವುಗಳ ಪ್ರಯೋಗ ಇದೆ. ಅಯ್ಯ ಮಕಾರ, ಆದರೆ ಈ ಅಕಾರ ಇದೆಯಲ್ಲ, ಕೇಶವಂ ವಿನಾ ಕುತ್ರಾಪಿ ನ ವರ್ತತೆ, ವಿಷ್ಣುವನ್ನು ಹೊರತು ಬೇರೆ ಯಾರಲ್ಲೂ ಅದು ವಾಚಕವಾಗಿಲ್ಲ. ತದುಕ್ತಂ ಉಪಪನ್ನಮಿತಿ ಭಾವ, ಆದ್ದರಿಂದ ಅಕಾರಕ್ಕೆ ವಿಶೇಷವಾಗಿ ವಿಷ್ಣುನಾಮ ಅಂತ ಕರೆದಿದ್ದು ಯುಕ್ತವಾಗಿದೆ. ನಾನು ಋತೇ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಪ್ರಾದಾದನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ. ಒಂದು ದೃಷ್ಟಾಂತ ಕೊಟ್ಟು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಋತೇ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ, ಪರಮಾತ್ಮ ತನ್ನ ಹೆಸರುಗಳನ್ನೇ ಬೇರೆಯವರು ಇಟ್ಕೊಳ್ಳೋಕೆ ಕೊಟ್ಟ, ಆದರೆ ಕೆಲವನ್ನು ಕೊಡಲಿಲ್ಲ. ಯಾವ್ಯಾವುದು? ನಾರಾಯಣ ಮೊದಲಾದ ನಾಮಗಳನ್ನು ಕೊಡದೇನೆ ಉಳಿದ ನಾಮಗಳನ್ನು ಬ್ರಹ್ಮಾದಿಗಳಿಗೆ ಕೊಟ್ಟುಬಿಟ್ಟ. ಪ್ರಾದಾದನ್ಯತ್ರ ಭಗವಾನ್ ರಾಜೇವರ್ತೆ ಸ್ವಕಂಪುರಂ, ಹೇಗೆ ಅಂದರೆ ರಾಜ ತನ್ನ ರಾಜ್ಯವನ್ನು ವಿಭಾಗ ಮಾಡಿಬಿಟ್ಟು ಎಲ್ಲರಿಗೆ ಕೊಡ್ತಾ ಕೊಡ್ತಾ ಹೋಗ್ತಾನೆ, ಮತ್ತೆ ಅದನ್ನ ಕ್ವಾರ್ಟರ್ಸ್ ಕೊಡ್ತಾನೆ ಅವರಿಗೆಲ್ಲ. ಆದರೆ ಅಂತಃಪುರ ಕೊಟ್ಬಿಡ್ತಾನ? ಕೊಡೋದಿಲ್ಲ. ಅಂತಃಪುರ ಯಾರಿಗಿರುತ್ತದೆ? ತನ್ನ ಪರ್ಸನಲ್ ಮ್ಯೂಸಿಕ್ ಹಾಕೋ. ಪರ್ಸನಲ್ ನೇಮ್ಸ್ ಅಂದರೆ ಇವೆಲ್ಲ ನಾರಾಯಣಾದಿಗಳು, ಎಲ್ಲವೂ ರಾಜನೇ ಸೇರಿದ್ದಾದರೂ ಕೂಡ ಉಳಿದವ್ರು ವಾಸ ಮಾಡಬಹುದು ಅದರಲ್ಲಿ. ಆದರೆ ಇಲ್ಲಿ ಮಾತ್ರ ರಾಜ ಅಷ್ಟೇ ವಾಸ ಮಾಡೋದು. ಅದು ಒಳ್ಳೆ ಒಳ್ಳೆ ದೃಷ್ಟಾಂತ, ಗೊತ್ತಾಯ್ತಾ? ಎಷ್ಟೇ ಮನೆಗೆ ಭಾರಿ ಆತ್ಮೀಯತನ ಕರೆದರೂ ಕೂಡ ಪರ್ಸನಲ್ ಇದಕ್ಕೆ ಅವಕಾಶ ಕೊಡೋದಿಲ್ಲ. ಅದೇ ರೀತಿಯೇ ಈ ಲಕ್ಷ್ಮೀಪತಿತ್ವ ಮೊದಲಾದವುಗಳು ಪರಮಾತ್ಮನ ವಿಶಿಷ್ಟವಾದಂಥ ಹೆಸರುಗಳು. ಆ ರೀತಿಯಲ್ಲಿ ಕೆಲವನ್ನು ಕೊಡದೇನೆ ಅವರು ಮಾಂಗಲ್ಯ ಹಾಕಿ ಕೊಡಲಿಲ್ವಾ? ರಾಧಾನನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ ಇತ್ಯಾದಿನ. ಸ್ವಕಂಪುರಂ, ತನ್ನ ರಾಜಧಾನಿಯನ್ನ, ತನ್ನ ಅಂತಃಪುರವನ್ನ ಹೊರತು ರಾಜ ಉಳಿದವುಗಳನ್ನು ಹಾಗೆ ಕೊಡಬಹುದು, ಹಾಗೆ ಎಲ್ಲ ರಾಜನದೇ ಆದರೂ ಕೂಡ ಕೆಲವರಿಗೆ ಕೊಡ್ತಾನೆ, ಕೊಡೋದಿಲ್ಲ. ಇದು ನಾರಾಯಣಾದಿ ನಾಮಗಳು ಹಾಗೆ ಅಂತ ಹೇಳಿದ್ದೀರಿ. ನಾರಾಯಣಾದಿ ನಾಮ್ನ ಅನ್ಯತ್ರ ಅವೃತ್ತಿ ಶ್ರೂಯತೆ ಇತ್ಯತಃ ಎಲ್ಲವೂ ವಿಷ್ಣು ನಾಮಗಳೇ. ಒಂದು ಮತ್ತೆ ನಾರಾಯಣಾದಿಗಳು ವಿಷ್ಣು ನಾಮಗಳು ವಿಶೇಷ ಅಂತ ಹೇಳಿದ್ದೀರಿ. ಮತ್ತೆ ಅಕಾರಕ್ಕೆ ಇನ್ನೂ ವಿಶೇಷ ಅಂತ ಕೇಳಿದರೆ ಹೌದು ಇನ್ನೂ ವಿಶೇಷ ಅಂತ ಹೇಳಿದ್ದ. ಎಲ್ಲ ಪದಗಳು ವಿಷ್ಣುವಾಚಕ, ನಾರಾಯಣಾದಿ ನಾಮಗಳು ವಿಶೇಷ ವಿಷ್ಣುವಾಚಕ, ಅಕಾರ ವಿಶೇಷ ವಿಷ್ಣುವಾಚಕ, ಅದರಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳಿದರು. ನಾರಾಯಣಾದಿ ನಾಮಾನಿ ಅಪಿ ಇತಿ ಅನ್ವಯ ನನು ಬ್ರಹ್ಮವಾಯೋ ಅಪಿ ಅಕಾರ ನಾಮತ್ವಂ ಕ್ವಚಿದುಚ್ಯತೆ ಅತಃ ಕಥಂ ವಿಷ್ಣೇಕ ನಾಮತ್ವಂ ತಸ್ಯ ಇತ್ಯತಃ ವಾಯುರಿತಿ. ಅದಕ್ಕೊಂದು ಪ್ರಶ್ನೆ ಹಾಕ್ಕೊಡ್ರಿ. ಮತ್ತೊಂದು ಪ್ರಶ್ನೆ, ಕೆಲವು ಕಡೆಗೆ ಅಂದರೆ ಬ್ರಹ್ಮದೇವರು ಅಂತ ಅರ್ಥ ಇದೆ, ಕೆಲವು ಕಡೆಗೆ ವಾಯುದೇವರು ಅಂತ ಅರ್ಥ ಇದೆ ಅಂದಮೇಲೆ ಇದು ಕೇವಲ ಆಕಾರ ವಿಷ್ಣುವನ್ನೇ ಹೇಳುತ್ತೆ ಅಂತ ಹೇಗೆ ಹೇಳಿದಿರಿ ಅಂತ ಕೇಳಿದರೆ ಅಲ್ಲ, ಅಲ್ಲಿ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಏನಂದರೆ ನೆನಪಿರುವ ಕುತ್ರ ನಿನ್ನ ಬಂದಿದೆ ಅದಕ್ಕೆಲ್ಲ ಇನ್ನೊಮ್ಮೆ ಓದ್ದಾಗುತ್ತೆ ಅಷ್ಟೇ. ವಾಶಬ್ದೇನ ಶಿವ ಅಕಾರೋ ಬ್ರಹ್ಮ ವಿಷ್ಣು ಈಶ ಕಪಟೇಶು ಇತಿ ನಾನಾರ್ಥ ರತ್ನಮಾಲಾಯ. ಇಂಪಾರ್ಟೆಂಟ್ ಇದು ಕೊಟೇಶನ್. ಅಕಾರವನ್ನು ಬ್ರಹ್ಮ ವಿಷ್ಣು ಈಶ ಕಮಠ ಅಂದರೆ ಕೂರ್ಮ ಮೊದಲಾದವುಗಳಲ್ಲಿ ಉಪಯೋಗಿಸ್ತಾರೆ ಅಂತ ನಾನಾರ್ಥ ರತ್ನಮಾಲಾ ಡಿಕ್ಷನರಿಯಲ್ಲಿದೆ. ಅಂದಮೇಲೆ ಅಕಾರನು ಬೇರೆಯವನು ಹೇಳುತ್ತಾ ಇತ್ತಲ್ಲ, ವಿಷ್ಣುವನ್ನು ಬಿಟ್ಟು ಬೇರೆಯವನು ಹೇಳದೇ ಇಲ್ಲ ಅಂತ ಹೇಳಿದರೆ ಹೇಳುತ್ತಲ್ಲ ಅಂತ ಕೇಳಿದರೆ ಇಲ್ಲ ಅದಕ್ಕೆ ಅರ್ಥ ಬೇರೆ ಅಂತ ಹೇಳಿದರು. ಏನರ್ಥ ಅಂದರೆ ಬ್ರಹ್ಮ ವಿಶಿವ ರಾಮತ್ವಮಪಿ ತದ ಅಭಿಮನ್ಯಮಾನತ್ವಾದೇವ ನತು ತತ್ರ ಗುಣ ಸಮರ್ಪಕತ್ವೇನ ಇತಿ ಭಾವ. ಅಲ್ಲಿಯವರ ಅಕಾರಕ್ಕೆ ಅಭಿಮಾನಿ ದೇವತೆಗಳು ಅಂತ ಅರ್ಥನೇ ಹೊರತು ಪ್ರತಿಪಾದ್ಯರು ಅಂತ ಅರ್ಥ ಅಲ್ಲ. ಅಕಾರದಿಂದ ಪ್ರತಿಪಾದ್ಯನಾದವನು ನಾರಾಯಣ ಒಬ್ಬನೇ, ಉಳಿದವರು ಅಭಿಮಾನಿಗಳು ಅಲ್ಲ. ಆದರೆ ಬ್ರಹ್ಮವಾಯು ಮೊದಲಾದವರು ಅಭಿಮಾನಿಗಳು ಮಾತ್ರ ಆಗಿದ್ದಾರೆ. ಆ ಅರ್ಥದಲ್ಲಿ ಅಕಾರ ಅವ್ರು ಹೇಳಿದ್ದೆ ಹೊರತು ಇವರು ಹೇಳಿದ್ದಲ್ಲ. ಬಹಳ ಮುಖ್ಯ ಅದು. ಬ್ರಹ್ಮ ಇದೆಲ್ಲ ವಿವೇಚನೆ ಮಾಡಿದಾಗ ಎಷ್ಟು ಆಚಾರ್ಯರು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ಅಕಾರದ ಮಹತ್ವ ಹೇಳಬೇಕಾದ್ರೆ, ಯಾವುದೇ ಒಂದು ಮಹತ್ವ ಹೇಳಬೇಕಾದ್ರೆ ಯಾವುದೇ ಮುಖ್ಯ ತಾತ್ಪರ್ಯಕ್ಕೆ ವಿರೋಧ ಬರದಂತೆ ಸರಿಯಾಗಿ ಕುಡಿಸ್ತಾ ಹೋಗ್ತಾರೆ. ಅದು ಬಹಳ ಮುಖ್ಯ. ಬೃಹತಿ ಅದೆಲ್ಲ ಬೇರೆ ಸಾಧ್ಯ ಇರಲಿಲ್ಲ. ಸರ್ವಜ್ಞ ಮನ್ಯಮನವೇಕ್ಷ ಸಕಾರ್ಯ ವೀರ್ಯ ಆ ರೀತಿ ಮಾಡಿ ತೋರಿಸೋದು ವಿಷ್ಣುವಾಚಕ ಅಂತ ಹೇಳಕ್ಕೆ ಬಂದು ಈ ರೀತಿ ಹೇಳಕ್ಕೆ ಬರ್ತಿರಲಿಲ್ಲ. ಆದ್ದರಿಂದ ಅವರನ್ನೇ ಅವತಾರ ಮಾಡಿ ಅಂತ ಕಳಿಸಿಕೊಟ್ರು. ಹೋದ ಸ್ಪಷ್ಟ ಆಗತ್ತಾಗ ಬೃಹತಿ ಸಹಸ್ರಶೈವ ಗುಣ ಸಮರ್ಪಕತ್ವ ಏನಂದ್ರೇನು? ಅಕಾರದಿಂದ ಬರತಕ್ಕಂತಹ ಸಕಲ ಗುಣಪೂರ್ಣತ್ವ, ಸರ್ವದೋಷ ದೂರತ್ವ ಮೊದಲಾದವುಗಳನ್ನು ಹೇಳೋದು ಕೊಟ್ಟಿಲ್ಲ ಬ್ರಹ್ಮವಾಯುಗಳಿಗೆ. ಮೊದಲಾದವರಿಗೆ ಅಲ್ಲಿ ಹೇಳಕ್ ಕೊಟ್ಟಿರೋದು ಬರೀ ಅಭಿಮಾನಿಗಳು ಅಂತ ಅಷ್ಟೇ ಹೇಳೋದು ಕೊಟ್ಟಿರೋದು. ಬೃಹತಿ ಸಹಸ್ರಶೈವ ಶಂಸನೀಯತ್ವೇ ಉಕ್ತ ಮುಕ್ತ ಯುಕ್ತಿ ಅನಂತರಂ ಉಪಸಂಹರ. ಇಷ್ಟೆಲ್ಲ ಹೇಳಿದ ಮೇಲೆ ಬೃಹತಿ ಸಹಸ್ರಕ್ಕೇನು ವೈಶಿಷ್ಟ್ಯ ಅಂದರೆ, ನೀವು ವಿಷ್ಣು ಸಹಸ್ರ ಬೃಹತಿ ಸಹಸ್ರ ವೈಶಿಷ್ಟ್ಯ ಹೇಳ ಕೊಟ್ಟಿರೋದೀಗ ಅಕಾರ ವೈಶಿಷ್ಟ್ಯ ಹೇಳಿ ಶುರು ಮಾಡಿಬಿಟ್ಟಿರಲ್ಲ ಅಂತ ಕೇಳಿದರೆ, ಅಂಥ ಆಕಾರಕ್ಕೆ ಬೃಹತಿ ಸಹಸ್ರ ಮುಖ್ಯ ವ್ಯಾಖ್ಯಾನವಾಗಿರೋದ್ರಿಂದ ಇದಕ್ಕೆ ಮಹತ್ವ ಇದೆ ಅಂತ ಹೇಳಿ. ತಸ್ಮಾದಿತಿ ತದೇ ತತ್ ಪಂಚವಿಧಮಿತ್ಯತಃ ಪ್ರಾಕ್ ಇತರ ವಿಕಾರಾಣ ಅಪ್ರಾಕೃತತ್ವಾತ್ ಕಥಂ ತತ್ ಪರಾಮರ್ಶೋ ವ್ಯಾಖ್ಯಾತ ಇತ್ಯತಃ ಪರಮೇತಿ. ತದೇ ತತ್ ಪಂಚವಿಧಂ ಅಂತ ಮಾತಿಗೆ ಇತರ ವಿಕಾರಾಣ ಅಪ್ರಕೃತತ್ವಾತ್ ಕಥಂ ತತ್ ಪರಾಮರ್ಶ್ಯ ಎಲ್ಲ ವ್ಯಾಖ್ಯಾನಗಳಿಗೂ ಅನ್ವಯಿಸೋದಿಲ್ಲ ಅಂತ ನಾಲ್ಕು ತಿಳ್ಕೋಬಾರ್ದು ಅಂದರೆ ಇಲ್ಲ, ಎಲ್ಲದಕ್ಕೂ ಅನ್ವಯಿಸುತ್ತೆ. ಪಂಚವಿಧ ಅನ್ನೋದು ಏಷ ಪರಮೋ ವಿಕಾರ. ವಿಕಾರ ಅಂದರೆ ವ್ಯಾಖ್ಯಾನ, ಅದು ಎರಡು ವಿಧ, ಪರಮ ವ್ಯಾಖ್ಯಾನ ಮತ್ತು ಅನಂತರದ ವ್ಯಾಖ್ಯಾನ ಅಂಥೇಳಿ ನಾವು ಟೀಕಾ ಟಿಪ್ಪಣಿ ಅಂತೀವಲ್ಲ ಹಾಗೆ, ಎಲ್ಲವೂ ಕೂಡ ಐದು ವಿಧ ಅಂತ ಹೇಳಿದ್ರು. ಪರಮತ್ವ ಅವಧಿತ್ವೇನ ವಿಕಾರ ಮಾತ್ರಸ್ಯ ಪ್ರಸ್ತುತತ್ವಾದಿತ್ಯರ್ಥ ಋಗಾಥ ಋಗ್ಗಾಥ ಕುಂಭ್ಯ ಇತ್ಯೇತದ್ವ್ಯಾಚಷ್ಟೇ ಸ್ವರಾಣಾಮಿತಿ. ಋಕ್ ಗಾಥ ಕುಂಭ್ಯ ಇತ್ಯಾದಿ ಪದಗಳನ್ನು ಉಪನಿಷತ್ ಹೇಳಿತು, ಅದಕ್ಕೆ ಅರ್ಥ ಹೇಳ್ತಾರೆ. ಅನ್ಯಾಮಿತಾಕ್ಷರಾಹ ಸ್ವರ ನಿಯಮರಹಿತ ಛಂದೋಬದ್ಧ. ಸ್ವರ ನಿಯಮವಿಲ್ಲದೆ ಇರ್ತಕ್ಕ ಛಂದಸ್ಸಿದೆ, ಸ್ವರ ನಿಯಮ ಇಲ್ಲ. ಋಗ್ವೇದಕ್ಕೆ ಎರಡೂ ಇದೆ, ಛಂದಸ್ಸು ಇದೆ ಮತ್ತು ಸ್ವರ ನಿಯಮ ಇದೆ, ಅದು ಋಕ್. ಅದು ಬರೀ ಛಂದೋ ನಿಯಮ ಇದೆ, ಸ್ವರ ನಿಯಮ ಇಲ್ಲ. ಅದೆಲ್ಲ ಏನವು ಉಳಿದ ಮಿತಾಕ್ಷರಗಳು. ಪರಸ್ಪರಂ ಪೂರ್ವೋತ್ತರಾರ್ಧಯೋ ಅಸಭಾನಿ ವಿಷಮ ಸಂಖ್ಯಾಕ್ಷರಾಣಿ ಖಂಡವಾಕ್ಯಾನಿ. ಖಂಡಗಳಲ್ಲಿ ಛಂದೋ ನಿಯಮನೂ ಇಲ್ಲ. ವಿಷಮಾಕ್ಷರ ಅದು ಏನಂತ ಕರೀತಾರೆ ಅದಕ್ಕೆ, ಖಂಡಗಳು ಅಂತ ಹೆಸರು. ಅವಕ್ಕೆ ಕುಂಭ್ಯ ಅಂತ ಇನ್ನೊಂದು ಹೆಸರು ಇದೆ. ಯಜುರ್ ನಿಗದ ಇತ್ಯೇತದ್ವ್ಯಾಚಷ್ಟೇ ಯಜ್ಞೇತಿ ವೃಥಾವಾಗಿತಿ ಸ್ತೋಭಾಕ್ಷರಾಣಿ ಇತಿ ಪ್ರಸಿದ್ಧಮಿತಿ ಭಾವ. ವೃಥಾವಾಕ್ ಅಂದರೆ ಚಾತು ಇತ್ಯಾದಿ ಸ್ತೋಭಾಕ್ಷರಗಳು ಅಂತ ಅರ್ಥ. ಅದರಲ್ಲಿ ಟೆಕ್ನಿಕಲಿ ವೈದಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ. ಅಕಾರಾರ್ಥತ್ವಾತ್ ನ ನಕಾರಸ್ಯ ಕಿಂಚಿನ್ ಮೂಲಮಿವ. ನಾರಾಯಣ ಅನ್ನಲ್ಲಿ ನಕಾರ ಅನ್ನೋದು ಅಕಾರಾರ್ಥದವಾಗಿರೋದ್ರಿಂದ ಅದು ಮೂಲನೇ ಆಯಿತು. ತಸ್ಮಾತ್ ಮೂಲತ್ವಾದ ಅಕಾರಾರ್ಥೋಪಿ ಧ್ಯೇಯೇವ. ಹೀಗೆ ಅದ್ರ ಮೂಲವಾಗಿರೋದ್ರಿಂದ ಅಕಾರಾರ್ಥವೂ ಅದೇ ನಕಾರಾರ್ಥವೂ ಅದೇ ಅಂತ ತಿಳಿಬೇಕು. ನಕಾರಕ್ಕೆ ಅಕಾರಾರ್ಥವನ್ನೇ ಹೇಳಬೇಕು. ನಾ ಯೋಗ್ಯಾನಾಂ ಸಮ್ಯಕ್ ವಾಚ್ಯಮಿತಿ ಸ್ವಲ್ಪ ಏವ ಪ್ರಕಾಶಿತ ಅಸ್ಮಾಭಿ. ಇಂಪಾರ್ಟೆಂಟ್ ವಾಕ್ಯ, ಇನ್ನೂ ಭಾಳ ಹೇಳೋದಿದೆ, ಎಲ್ಲ ಹೇಳೋದಿಲ್ಲ. ಅಯೋಗ್ಯರು ಜಾಸ್ತಿ ಇದ್ದಾರೆ, ಅವ್ರಿಗೆ ಹೇಳಬಾರದು ಅಂತ ಒಂದರ್ಥ. ಅಯೋಗ್ಯರು ಹೇಳೇ ಆಚಾರ ಹೇಳ್ತಾರೆ, ಯಾರಿಗೆ ಬರೀಬೇಕು ಬ್ರಹ್ಮಸೂತ್ರ ಭಾಷ್ಯನ, ಯೋಗ್ಯರೇ ಇಲ್ಲ ಅಂತ ಹೇಳಿದ್ರಲ್ಲ, ಅದು ಒಂದರ್ಥ. ಇನ್ನೊಂದರ್ಥ, ಹೆಚ್ಚು ತಿಳ್ಕೊಳ್ಳೋಕ್ಕೆ ಅರ್ಹತೆ ಇಲ್ಲದವರಿದ್ದಾರೆ. ಅಯೋಗ್ಯರ ಶಬ್ದಕ್ಕೆ ಎರಡರ್ಥ, ಯೋಗ್ಯನೇ ಅಲ್ಲ ಅಂತ ಒಂದರ್ಥ, ಪೂರ್ಣ ಅರ್ಹತೆ ಇಲ್ಲ ಅಂತ ಇನ್ನೊಂದರ್ಥ. ಅದಕ್ಕೆ ಬೋಧವರಲ್ಲಿ ಎಲ್ಲರೂ ಕೂಡ ತುಂಬ ಅರ್ಹತೆ ಪಡೆದಿರೋದಲ್ಲ, ಆದ್ದರಿಂದ ಇನ್ನೂ ಹೇಳೋದು ಭಾಳ ಇದ್ರೂ ಕೂಡ ನಾವು ಅದನ್ನು ಹೇಳಿಲ್ಲ. ಸ್ವಲ್ಪ ಏವ ಪ್ರಕಾಶಿತ ಅಸ್ಮಾಭಿ, ಅದಕ್ಕೆ ಲೇಷತಃ ಲೇಷತಃ ಅಂತ ಹೇಳೋದು ಕರ್ತು ಬರೆಸಿದ್ದು. ಸ್ವಲ್ಪ ಏವ ಪ್ರಕಾಶಿತೋ ಅಸ್ಮಾಭಿ, ವಾಕ್ಯ ಸರಿಯಾಗಿ ಇಟ್ಕೊಂಡ್ರೆ ಅದಕ್ಕೂ ಅರ್ಥ ಆಗುತ್ತೆ. ಲೇಷತ ಅಂಬೋದಕ್ಕೂ ಅರ್ಥ ಇದೆ. ವಾಚಃ ಶಕ್ತಿತ ಅಲ್ಲ, ಸ್ವಲ್ಪ ಹೇಳಿದ್ದೇವೆ, ನಮಗೆ ಗೊತ್ತಿರೋದಿಷ್ಟು ಅಂತ ತಿಳ್ಕೊಂಡ್ಬಿಡಬೇಡಿ, ಇದಿಷ್ಟೇ ಇದೆ. ವಾಚಃ ಉದ್ವರ್ತನ ಶಕ್ತೇ ಸ್ವಯಮೇವ ಉದ್ವರ್ತತೆ. ವಾಚಃ ಉದ್ವರ್ತನ ಶಕ್ತೇ ಸ್ವಯಮೇವ ಉದ್ವರ್ತತೆ. ಯದ್ಧಿ ದೇವತಾಸು ಕರೋತಿ ತದ ಆತ್ಮನಿ ಆಪತ್ತೆ. ದೇವತೆಗಳು ಏನು ಹೇಳ್ತಾರೋ ಅದಿಷ್ಟು ಕೂಡ ಪರಮಾತ್ಮಗೆ ಅಪ್ಲೈ ಆಗುತ್ತೆ, ಎಲ್ಲ ಗುಣಗಳು ದೇವರಿಗೆ ಅಪ್ಲೈ ಆಗುತ್ತೆ. ಇದೊಂದು ಇಂಪಾರ್ಟೆಂಟ್ ವಾಕ್ಯ ನೋಡಿ. ತಸ್ಮಾತ್ ದ್ರವ್ಯದಾನಂ ಜ್ಞಾನದಾನಂ ವಾ ಕಾಲೇ ಪಾತ್ರಾದಿ ಅನುಸಾರೇಣ ಇವ ಕುರಿಯಾತ್. ಎಷ್ಟು ಇಂಪಾರ್ಟೆಂಟ್ ಇದು, ಗೀತಾ ಭಾಷೆಗೆ ಸೇರ್ಕೋಬೇಕಿದ್ರ. ದೇಶೇ ಕಾಲೇ ತಥಾ ಪಾತ್ರೆ ಅಂತ ಬಂತಲ್ಲ ಆಚಾರ್ಯ, ಇಲ್ಲಿ ಬರೀತಾರೆ, ಅಲ್ಲೇನು ಬರೆದಿಲ್ಲ, ಇಲ್ಲಿ ಹೆಚ್ಚು ಬರೀತಾರೆ. ತಸ್ಮಾತ್ ಇದೆಲ್ಲ ತಿಳ್ಕೊಂಡಿದ್ದರಿಂದ ದ್ರವ್ಯದಾನಂ, ಯಾವುದೇ ದ್ರವ್ಯವನ್ನು ದಾನ ಮಾಡಬೇಕಾದರೂ ಜ್ಞಾನದಾನಂ, ಜ್ಞಾನದಾನವು ಜ್ಞಾನನೇ, ಜ್ಞಾನದಾನ ಮಾಡಬೇಕಾದ್ರೆ ಎಲ್ಲ ಕಾಲಕ್ಕೂ ಮಾಡಾಗಿಲ್ಲ, ಕಾಲೇ ಜ್ಞಾನದಾನ ಅನಧ್ಯಯನಗಳಲ್ಲೇ ಮಾಡಾಗಿಲ್ಲ ನಿಯಮಗಳು. ಅದೇ ರೀತಿ ಕೆಲವು ದಾನಗಳನ್ನು ಕೆಲವು ಸಂಸ್ಥೆಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಪಾತ್ರಾದಿ ಅನುಸಾರೇಣ, ಪಾತ್ರ ಅಂದರೆ ಯೋಗ್ಯತೆ, ಪಾತ್ರ ಅಂದರೆ ಎಲಿಜಿಬಿಲಿಟಿ, ಯಾರ್ಯಾರು ಯಾವ ಅರ್ಥ ಯೋಗ್ಯತೆ ಇದೆ ಅದನ್ನು ಕೊಡಬೇಕೇ ಹೊರತು ಬೇರೆ ಕೊಟ್ಟರೆ ಉಪಯೋಗ ಇಲ್ಲ. ಪಾತ್ರಾದಿ ಅನುಸಾರೇಣ ಇವ ಗ್ರಂಥದಾನ ಮಾಡಿದವರು, ಅಕ್ಷರ ಓದಲಿಕ್ಕೆ ಬರೋದಲ್ಲಿ ಗ್ರಂಥದಾನ ಮಾಡಿ ಉಪಯೋಗ ಅವನಿಗೆ. ಸ್ಕಾಲರ್ಶಿಪ್ ಕೊಡೋದು ಯಾರಿಗೆ, ಸ್ಟೂಡೆಂಟೇ ಅಲ್ಲ, ಸ್ಕಾಲರ್ಶಿಪ್ ಯಾರಿಗೆ ಕೊಡ್ತಾರೋ ಅವನಿಗೆ. ಆ ತರಹ ಪಾತ್ರಾದ್ಯನುಸಾರೇಣ ಇವ ಕುರಿಯಾತ್ ನೆನಪಿಟ್ಕೋಬೇಕು. ತಸ್ಮಾತ್ ದ್ರವ್ಯದಾನಂ ಜ್ಞಾನದ ಮತ್ತೆ ಕಾಲ ಅಂತ ಹೇಳಿದ್ರಿಂದ ಪರ್ವಕಾಲಗಳು, ವಿಷಗ್ರಹಣಾದಿ ಕಾಲಗಳು ಅವೆಲ್ಲ ವಿವಕ್ಷಿತ, ದೇಶ ಪುಣ್ಯ ದೇಶ ಯಾತ್ರಾದಿಗಳು ಆಗ ವಿವಕ್ಷಿತ. ಅದಕ್ಕೆ ಕಾಲೇ ಪಾತ್ರಾದಿ ಅನುಸಾರೇಣ ಇವ ಕುರಿಯಾತ್, ಪಾತ್ರಾದಿ ಅನುಸಾರೇಣ ಅಂತ ಹೇಳಿದ. ಕೆಲವು ದಾನಕ್ಕೆ ಎಲ್ಲರೂ ಅರ್ಹರು, ಅನ್ನದಾನ ಜಲದಾನಕ್ಕೆ ಎಲ್ಲರೂ. ಅನ್ನಶ್ಚ ಕ್ಷುಜಿತಂ ಪಾತ್ರ, ಹಸಿಯಾದವರೆಲ್ಲ ಅನ್ನ ಹಾಕಬೇಕು, ಬಾಯಾರಿಗಾದರೆ ನೀರು ಕೊಡಬೇಕು, ಹೆಚ್ಚು ಪಾತ್ರ ಬೇಕಿಲ್ಲ. ಅದಕ್ಕೆ ದಕ್ಷಿಣೆ ಸಣ್ಣ ಪುಟ್ಟ ದಕ್ಷಿಣೆಗೆ ಎಲ್ಲರೂ ಅರ್ಹರು. ದೊಡ್ಡದಾಗ್ತಾ ಆಗ್ತಾ ಹೋದಂತ ಏನಾಗುತ್ತದೋ ವಿಶೇಷವಾಗಿ ಬರೋದು. ಇದು ಅರ್ಥ ಮಾಡಿಕೊಂಡ್ರೆ ಮುಖ್ಯಸ್ಥನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಭಾರಿ ಗಮನ ಕೊಡ್ತಾರೆ, ಸಾಮಾನ್ಯ ಸೆಲೆಕ್ಟ್ ಮಾಡಬೇಕಾದ್ರೆ ಗಮನ ಸ್ವಲ್ಪ ಕಡಿಮೆ ಮಾಡ್ತಾರೆ. ಆ ರೀತಿಯಲ್ಲಿ ಹತ್ತಾರು ಪೋಸ್ಟ್ ಇದ್ದಾಗ ಸೆಲೆಕ್ಟ್ ಮಾಡೋ ರೀತಿ ಬೇರೆ, ಒಂದೇ ಇದ್ದಾಗ ಸೆಲೆಕ್ಟ್ ಮಾಡೋ ರೀತಿ ಬೇರೆ. ಆ ರೀತಿ ತಾರತಮ್ಯ ಇದ್ದೇ ಇದೆ. ಅಕಾರಸ್ಯ ಓಂಕಾರತಾತು ಅಕಾರ ಲೋಪೇನ ಜಾತ ಇತಿ ಸತ್ಯಂ ಓಂಕಾರ. ಅಕಾರಸ್ಯ ಓಂಕಾರತ ಅಕಾರ ಓಂಕಾರ ಆಯ್ತಲ್ಲ, ತು ಅಕಾರ ಲೋಪೇನೈವ ಜಾತ ಇತಿ ಸತ್ಯಂ ಓಂಕಾರ. ಅಕಾರ ಮೇಲೆ ಕಾಣಿಸೋದೇ ಇಲ್ಲ, ಓ ಆ ಮುಚ್ಚೋಗಿಬಿಟ್ಟು ಓಂ ಅಂತಾಗಿದೆ, ಅದು ಸತ್ಯಂ ಅಂತಾನೆ ಹೆಸರು ಅದಕ್ಕೆ. ಅಕಾರಸ್ಯ ಆದೌ ಸ್ಥಿತತ್ವೇನ ಚ ಯಥಾರ್ಥ ರೂಪತ್ವ. ಬಿಡಿಸಿದಾಗ ಆ ಓಮ ಅಂತ ಆದಿಯಲ್ಲೇ ಇದೆ ಅದು, ಅದು ನೋಡ್ಬೇಕಾದ್ರೆ ಅಕಾರ ಕಾಣಿಸೋದಿಲ್ಲ ಅಲ್ಲಿ, ಅದು ಗುಣಸಂಧಿಯಾದಾಗ ಹೋಗಿಬಿಡುತ್ತೆ. ಉಕಾರಾದಿ ವಿಕಾರ ಸಹಿತತ್ವಾತ್ ಪುಷ್ಪ ಫಲಾತ್ಮಕಶ್ಚ. ಉಕಾರಾದಿ ವಿಕಾರ ಸಹಿತವಾಗಿದೆ, ಉಕಾರ ಅಂದರೆ ವ್ಯಾಖ್ಯಾನ, ಉಕಾರಾದಿ ವಿಕಾರ ಸಹಿತವಾಗಿದೆ, ಅಕಾರ ಇದೆ ಆದಿಯಲ್ಲೇನೆ ಕಾಣಿಸ್ದಂತೆ ಇದೆ. ಪುಷ್ಪ ಫಲಾತ್ಮಕಶ್ಚ, ಪುಷ್ಪ ಫಲಾತ್ಮಕಶ್ಚ. ಹೇಗೆ ಒಂದು ಗಿಡ ಕೊಟ್ಟಾಗ ಅದರ ಹೂವಿನ ಗಿಡ ಕೊಟ್ಬಿಡ್ತಾರೆ, ಹೂವಾಗಿಲ್ಲ ಅದು, ಮುಂದೆ ಯಾವ ಬರುತ್ತೆ ಹೂವು, ಅದು ಕೆಲಸದ ಬೀಜ ಕೊಟ್ಬಿಡ್ತಾರೆ ಅಷ್ಟೇ, ಹೂ ಕೊಟ್ಟೆ ಅಂತ ಹೇಳಿಬಿಡ್ತಾರೆ. ಬಟ್ ಯಾವ ಬರುತ್ತೆ ಹೂವು, ಅದು ಬೆಳೆದು ಇದು ಕೊಟ್ಟಾಗ, ಬಟ್ ಪುಷ್ಪ ಕೊಟ್ಟಾಗ ಲೆಕ್ಕ. ಆಮೇಲೆ ಯಾವುದೋ ಒಂದು ಮಾವಿನ ಸೇವೆಯಿಂದ ಕೊಟ್ಬಿಡ್ತಾರೆ, ಸಸಿನ ಮಾವಿನಣ್ಣೆ ದಾನ ಮಾಡಿದಾಗಾಯ್ತು, ಸಾವಿರಾರು ಮಾವಿನಣ್ಣು ಕೊಟ್ಟಾಗ ಲೆಕ್ಕ. ನೋಡೋದಕ್ಕೆ ಹಣ್ಣು ಒಂದೂ ಇಲ್ಲ ಅದರಾಗೆ, ಅದೆಲ್ಲ ಎಲ್ಲಿದೆ, ಅದು ಬೆಳೀತಾ 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 ಹೋಗುತ್ತೆ. ಅದರಲ್ಲಿ ಹೇಗೆ ಅಂತರ್ಗತವಾಗಿದೆಯೋ ಹಾಗೆ ಅದರಲ್ಲಿ ಏನಾಗಿದೆ, ಫಲ ಪುಷ್ಪಾದಿಗಳೆಲ್ಲ ಏನಾಗಿವೆ, ಪುಷ್ಪದ ಸಸಿಯಲ್ಲಿ ಪುಷ್ಪಗಳು ಅಂತರ್ಭೂತ, ಫಲದಲ್ಲಿ ಪುಷ್ಪ ಫಲಗಳು ಅಂತರ್ಭೂತ. ಆ ರೀತಿಯಾಗಿ ಓಂಕಾರದಲ್ಲಿ ಏನು ಸೇರ್ಕೊಂಡ್ಬಿಟ್ಟಿವೆ, ಆಕಾರಾದಿಗಳೆಲ್ಲ ಅಂತರ್ಗತವಾಗಿವೆ. ಅದನ್ನೇ ಸನ್ನೇವ ಚ ಭಗವತ್ ಭಗವಾನ್ ತಮೇವ ಓಂಕಾರೋ ಭಕ್ತಿ, ಅದೇ ಪರಮಾತ್ಮ ಅಂತ ಓಂಕಾರವನ್ನು ಅರ್ಥದಲ್ಲಿ ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅತಶ್ಚ ಸತ್ಯಮೇವ ಓಂಕಾರ, ಅದು ಓಂಕಾರಕ್ಕೆ ಸತ್ಯಂ ಅಂತ ಇನ್ನೊಂದು ವಿಶೇಷವಾದ ಹೆಸರಿದೆ. ಯಮರ್ಥಂ ಅಕಾರೋ ಭಕ್ತಿ ತಮೇವ ಭಕ್ತಿ ಇತಿ, ಅದಕ್ಕೆ ಅರ್ಥ ಏನು ಅಂದರೆ ಯಾವ ಅರ್ಥವನ್ನು ಅಕಾರ ಹೇಳುತ್ತೋ ಅದೇ ಅರ್ಥವನ್ನು ಓಂಕಾರ ಹೇಳುತ್ತೆ ಅಂತ ಅರ್ಥ. ಅದಕ್ಕೆ ಸತ್ಯ ಅಂತ ಅದಕ್ಕೆ ಹೆಸರಿದೆ. ನಕಾರಸ್ತು ನಕಾರಸ್ತು ಏನಾಗಿದೆ ಶಿರಸ್ಕತ್ವ ಅಚ್ಚಿರಸ್ಕತ್ವ, ಅದು ನಕಾರದೊಳಗೆ ಆ ಶಿರಸ್ಕಾರ ಆ ಸೇರ್ಕೊಂಡಿರೋದ್ರಿಂದ ಮೂಲಭೂತಸ್ಯ ಅಕಾರಸ್ಯ ಅಂತೆ ಸ್ಥಿತಿ ರೂಪತ್ವಾತ್ ಅಯಥಾಸ್ಥಿತೇ ಅಸತ್ಯ ರೂಪ. ಆದರೆ ನಕಾರ ಏನದು ಅಂತದಲ್ಲಿ ಇದೆ ಮತ್ತು ಸ್ಥಿತಿ ರೂಪವಾಗಿದೆ, ಆದ್ದರಿಂದ ಅದರ ಅಸತ್ಯ ಅಂದರೆ ಅಸತ್ಯ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಅದು ಅವ್ಯಕ್ತವಾಗಿದೆ ಅಂತ ಅರ್ಥ. ಸತ್ಯ ಅಂದರೆ ವ್ಯಕ್ತ, ಅಸತ್ಯ ಅಂದರೆ ಅವ್ಯಕ್ತ. ತಥಾಪಿ ಅಕಾರಸ್ಯ ಹಿಂದೆ ಹೇಳಿದ್ದಾರೆ, ಸತ್ ಅಂದರೆ ವ್ಯಕ್ತ, ಅಸತ್ ಅಂದರೆ ಅವ್ಯಕ್ತ, ಸತ್ಯ ಅಸತ್ಯನೇ ಎಕ್ಸ್ಪ್ಯಾಂಡೆಡ್ ಫಾರಂ ಅಷ್ಟೇ. ಓಂಕಾರ ಸಂಬಂಧಪಟ್ಟಂತೆ ಮಹಿಮೆ ಹೇಳ್ತಾ ಇದ್ದಾರೆ, ಬೇರೆ ಕಡೆ ಬೇರೆ, ಇಲ್ಲಿ ಓಂಕಾರದ ಸ್ಪೆಷಾಲಿಟಿಗೆ ಹೇಳಿದ ಮಾತು. ತಥಾಪಿ ಅಕಾರಸ್ಯ ನಕಾರಸ್ಯ ಚ ಏಕಾರ್ಥತ್ವಾತ್ ಮೂಲಭೂತಶ್ಚ, ಅಕಾರಕ್ಕೂ ಏನರ್ಥ ಇದೆ ನಕಾರಕ್ಕೇನರ್ಥ ಇದೆ ಅದು ಒಂದೇ ಅರ್ಥ ಆಗಿರೋದ್ರಿಂದ ಮೂಲಭೂತವಾದ ಅರ್ಥ ಅಂದರೆ ಅಕಾರದ್ದೇ ಅದು. ತಸ್ಮಾದ ಅಕಾರಸ್ಯ ಏತದ್ವೃಥಾ ವಾಗಾದಿಕಮಪಿ ವ್ಯಾಖ್ಯಾನಂ, ಅದರಿಂದ ಏನೇನಿದೆ ಜಗತ್ತಿನೊಳಗೆ ಎಲ್ಲ ಕೂಡ ಯಾವುದರ ವ್ಯಾಖ್ಯಾನ ಅದು ಅಕಾರದ ವ್ಯಾಖ್ಯಾನನೇ ಆಗಿಬಿಟ್ಟಿದೆ. ಅದಕ್ಕೆ ವೃಥಾ ವಾಕ್ ಅಂದ್ರೇನು, ಅದು ಸ್ತೋಭಾಕ್ಷರಗಳು, ಅವು ಕೂಡ ಅಕಾರದ ಅರ್ಥನೇ ಆಗಿವೆ. ತಸ್ಮಾತ್ ವಿಜಾನತಃ ಸರ್ವಮಪಿ ಭಗವನ್ನಾಮ ಇವ, ಈ ರೀತಿ ಅರ್ಥ ಮಾಡ್ಕೊಳ್ಳೋರಿಗೆ ಎಲ್ಲವೂ ಏನೇತು ದೇವರ ಹೆಸರುಗಳೇ, ಈ ವಿವೇಚನೆ ಇದ್ದವರಿಗೆ ಎಲ್ಲವೂ ದೇವರ ಹೆಸರು ಅಂತ ಗೊತ್ತಾಗುತ್ತೆ. ತಸ್ಮಾತ್ ವಿಜಾನತಃ ಸರ್ವಮಪಿ ಭಗವನ್ನಾಮ ಇವ, ಈ ವಿಶೇಷ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇದ್ದವರಿಗೆ ಎಲ್ಲವೂ ಭಗವನ್ನಾಮ ಇವ. ಯಾರೋ ತುಪ್ಪ ಕೇಳಿದ್ರು ಬೆಣ್ಣೆ ಕೊಟ್ಬಿಟ್ಟು ಅಷ್ಟೇ, ನೋಡಿದ್ರೆ ತುಪ್ಪ ಕೊಡಲೇ ಇಲ್ಲ ಅಂತ ಹೇಳಿ ಅವನೇನು ಮಾಡಿದ್ರು ಬೆಣ್ಣೆ, ಅವ್ರಿಗೆ ಅರ್ಥ ಆಯ್ತು, ಅವನಿಗೆ ಅರ್ಥ ಆಯ್ತು ತಗೊಂಡವನು, ಏನು ಅರ್ಥ ಆಯ್ತು ಈಗ ತುಪ್ಪ ಕೇಳಿದ್ರೆ ಬೆಣ್ಣೆ ಕೊಟ್ಟರು ಅಂದರೆ ತುಪ್ಪ ಕೊಟ್ಟರು ಅಂತಾನೆ ಅರ್ಥ, ತಗೊಂಡೋಗ್ಬಿಟ್ಟ. ಆದರೆ ಉಳಿದವ್ರಿಗೆ ಏನಾಯ್ತು, ಅವ್ರಿಗೆ ಕಾಯಿಸಕ್ಕೆ ಬರಲ್ಲ ಏನು ಗೊತ್ತೇ ಇಲ್ಲ, ಅವನೇನು ಮಾಡ್ತಾನೆ ಏನೋ ಕೇಳಿ ಏನೋ ಕೊಟ್ಟು ಏನು ಬರ್ತಿ ಏನು ಬರುತ್ತೆ ಇದಕ್ಕೆ ಅಂಥೇಳಿ ಅದು ಬಿಸಾಕ್ತ ಬಲಬಲಿ ಸಂಖ್ಯೆ ಬಿಸಾಕಿದಾಗ ಬಿಸಾಕ್ಬಿಡ್ಬೋದು. ಅದಕ್ಕೆ ನಮ್ಮಲ್ಲಿ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಹುಡುಕಾಡ್ದ ಅಂತ ಹೇಳ್ತಾರಲ್ಲ, ಎಲ್ಲಿ ಬರುತ್ತದ ಬೆಣ್ಣೆಯಿಂದನೇ ಬರುತ್ತೆ, ಅದು ತೆಗೆ ಕರ್ಮ ಗೊತ್ತಿರಬೇಕು. ಅದಕ್ಕೆ ವಿಜಾನತಃ ತಿಳ್ಕೊಂಡವನಿಗೆ ಹೋದ ಒಂದು ತುಪ್ಪ ತಲ್ಲ ಕಳಿಸಿದ್ರು ಬೆಣ್ಣೆ ತಂದುಬಿಟ್ಟ, ಯಾರೋ ಏನಂತ ಬೆಣ್ಣೆ ತಂದೆ ಅಂದ, ಅದು ಅರ್ಥವಾದ ಸರಿ ಅಂದ್ಬಿಟ್ಟ ಅಷ್ಟೇ ಒಪ್ಕೊಂಡ್ಬಿಟ್ಟು. ಉಳಿದವರಾದ್ರೆ ಒಯ್ಲಕ್ಕೆ ಶುರು ಮಾಡ್ದ, ತುಪ್ಪ ಹೇಳಿದ್ರೆ ಬೆಣ್ಣೆ ತಂದುಬಿಟ್ಟಿದ್ದಲ್ಲ ಹಾಗೆ ಹೇಗೆ ಅಂತೇಳಿ. ಇವ್ರಿಗೆ ಅರ್ಥ ಮಾಡಿಕೊಂಡವನಿಗೆ ಸಮಸ್ಯೆ ಆಗಲಿಲ್ಲ. ವಿಜಾನತಃ ಎಲ್ಲವೂ ಕೂಡ ದೇವರ ಹೆಸರು ಒಬ್ಬೋದನ್ನು ಈ ಕ್ರಮದಲ್ಲಿ ತಿಳ್ಕೊಂಡವರಿಗೆ ಎಲ್ಲವೂ ಭಗವನ್ನಾಮವೇ ಆಗಿದೆ. ಆ ತಿಳ್ಕೊಂಡವರಿಗೆ ಉಪಯೋಗ, ಉಳಿದವರಿಗೆ ಮಾತ್ರ ಹಾಗೆ ಅನುಸಂಧಾನ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಅವ್ರೇನು ಮಾಡಬೇಕು, ಇವ್ರ ಪ್ರಕಾರ ಏನಾಯ್ತು ಎಲ್ಲವೂ ಭಗವನ್ನಾಮ ಆದ್ದರಿಂದ ನಾರಾಯಣ ಮಂತ್ರನೇ ಯಾಕೆ ಹೇಳಬೇಕು, ಕೃಷ್ಣ ಮಂತ್ರನೇ ಯಾತಕ್ಕೆ ಹೇಳಬೇಕು ಅಂತೇಳಿ ಯಾವ್ಯಾವ ಹೇಳಿಬಿಟ್ರೆ, ಸಿನಿಮಾ ಹೇಳಿಬಿಟ್ಟ ನಡಿ ಅಂತೇಳಿ, ಎಲ್ಲ ನಿಮ್ಮ ಪ್ರಕಾರ ಎಲ್ಲ ದೇವ್ರ ನಾಮ ಆಗುತ್ತಲ್ಲ ಅಂತ ಕೇಳಿದರೆ ಆಗುತ್ತೆ. ಬಟ್ ನಿನ್ಗೆ ಏನು ಗೊತ್ತಿಲ್ಲ, ಅದರೊಳಗೆ ಏನು ಗೊತ್ತಿಲ್ಲ, ಅನುಸಂಧಾನ ಕ್ರಮ ಗೊತ್ತಿಲ್ಲ ನಿನಗೆ, ಆದ್ದರಿಂದ ಅದು ಉಪಯೋಗಕ್ಕೆ ಬರೋದಿಲ್ಲ. ಅದು ಯಾವಾಗ ಅರ್ಥ ಆಗುತ್ತೆ, ಅವರು ಹಾಲು ಬೇಕಾಗಿತ್ತು ಅಶ್ವತ್ಥಮಾಚಾರ್ಯರಿಗೆ, ದ್ರೋಣಾಚಾರ್ಯ ಏನು ಮಾಡಿದರು ಹಸು ತರಲಕ್ಕೆ ಹೋದರು, ಅಲ್ಲ ಬೇಕಾಗಿರೋದೇನು ಹಾಲು, ತರಲಕ್ಕೆ ಹೋಗಿದ್ದು ಹಸು, ಏನು ಸಂಬಂಧ ಅಂದರೆ ಇವತ್ತು ಹಾಲು ತಂದರೆ ಏನಾಗುತ್ತೆ, ಹಾಲು ಹಸು ತಂದರೆ ಏನಾಗುತ್ತೆ, ಹಾಲು ಶಾಶ್ವತವಾಗಿ ಸಿಗುತ್ತೆ, ಹಾಲು ತಂದರೆ ಅದು ಹೆಚ್ಚು ತರಲಕ್ಕೆ ಬರೋದಂತಂದರೆ ಹೆಚ್ಚು ತಿರೋದಿಲ್ಲ ಕೂಡ, ಅದು ಮರದಿಸಿಕ್ಕೆಲ್ಲ ಹೋಗಿಬಿಡುತ್ತೆ. ಆದರೆ ಹಸುರೇ ತಂದುಬಿಟ್ರೆ ಹೇಗಾಗುತ್ತೋ ಆ ರೀತಿಯಲ್ಲಿ, ಅದು ದುಡ್ಡು ಕೇಳಿದೆ ಅವ್ರು ಕೆಲಸ ಕೊಡಿಸ್ಬಿಟ್ಟ, ದುಡ್ಡು ಕೇಳಕ್ಕೆ ಹೋದರೆ ನೋಡಿದ್ರೆ ಏನಂತ, ದುಡ್ಡು ಕೇಳಿ ಕೆಲಸ ಕೊಡಿಸ್ಬಿಟ್ಟ ಅಲ್ಲ, ಎಷ್ಟು ಕೊಡಿಸ್ದೆ ಅವನೀಗ ಶಾಶ್ವತ ಕೊಡಿಸ್ಬಿಟ್ಟ. ಅದು ಯಾರಿಗೂ ಉಪಯೋಗ, ಅರ್ಹತೆ ಇದ್ದವರಿಗೆ, ತಿಳುವಳಿಕೆ ಇದ್ದವರಿಗೆ, ಉಳಿದವರಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೋ. ಯಾರು ಡಿ ಡಿ ಕೊಟ್ಬಿಟ್ಟು ಹರಿದಾಕ್ಬಿಟ್ರೆ, ದುಡ್ಡು ಕೇಳಿ ಡಿ ಡಿ ಕೊಟ್ಟ ಅಂತ ಹರಿದಾಕ್ಬಿಟ್ರೆ ಏನಾಯ್ತು ಅವನಿಗೆ, ಡಿ ಡಿ ಪಾಪ ಯಾತಕ್ಕೆ ಕೊಟ್ಟವನು, ಇನ್ನು ಸೇಫು ಒಯ್ಲಿ ಜಾಸ್ತಿ ಕೊಟ್ಟಾಗಾಯ್ತು, ಸೇಫ್ ಆಗತ್ತೆ ಅವ್ರು ಕೊಟ್ಟರೆ ಇವರು ಕೆಲಸಕ್ಕೆ ಬಾರ ಬಿಸಾಕಿ ಬಂದ್ಬಿಟ್ಟು ಯಾವುದೋ ಒಂದು ಕಟ್ಕೊಂಡು ಹೋಗ್ಬಿಟ್ಟು ಅಷ್ಟೇ, ಅದು ತಿಳುವಳಿಕೆ ಇಲ್ಲ. ಆ ರೀತಿ ಇವತ್ತು ಶಾಸ್ತ್ರದಲ್ಲಿ ಸರಿಯಾದ ತಿಳುವಳಿಕೆ ಇದ್ದವರಿಗೆ, ಅನುಸಂಧಾನ ಮಾಡೋ ಶಕ್ತಿ ಇದ್ದವರಿಗೆ, ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬರು ಅಂತ ಹೇಳ್ತಾರಲ್ಲ, ಪ್ರತಿಯೊಂದು ನಾಮನೂ ದೇವ್ರ ಪದ ಅಂತ ಅರ್ಥ ಮಾಡ್ಕೋತಾರೆ. ಉಳಿದವರಿಗೆ ನಾರಾಯಣ ಹೆಸರು ನಾರಾಯಣ ಅಂತ ಅರ್ಥ ಆಗಲ್ಲ ಅವರಿಗೆ, ದೇವ್ರದ್ದು ಬೇಡ ಗೊತ್ತಾಗ, ತುಪ್ಪ ಕೊಟ್ಟರು ತುಪ್ಪ ಅಂತ ಗೊತ್ತಾಗದೆ ಇದ್ದವ್ರಿಗೆ ಹೇಳ್ಬೇಕು ಅವನಿಗೆ, ಬೆಣ್ಣೆ ಕೊಟ್ಟರೆ ತುಪ್ಪ ಅರ್ಥ ಮಾಡ್ಕೊಳ್ಳಿಲ್ಲ, ತುಪ್ಪ ಕೊಟ್ಟರು ತುಪ್ಪ ಅಂತ ಗೊತ್ತಿಲ್ಲ ಅವರಿಗೆ, ಅವನಿಗೆ ಏನು ಪ್ರಯೋಜನ ಇಲ್ಲ, ಅದನ್ನು ಚೆಲ್ಲಿಬಿಡ್ತಾನಷ್ಟೇ. ಏನೋ ಜಿಡ್ಡು ಕೈಯಲ್ಲಿ ಅಡ್ಸುತ್ತೆ ಅಂತ ಹೇಳಿಬಿಟ್ಟ. ಅಥೈ ತನ್ಮೂಲಂ ವಾಚೋ ಯದನೃತಮಿತಿ ನಕಾರಸ್ಯ ಅಕಾರ ಮೂಲತ್ವೋಕ್ತಿಯ ಪ್ರಾಧಾನ್ಯ ಪ್ರತೀತಿಂ ನಿವಾರಯತಿ ಅಕಾರಾರ್ಥತ್ವಾದಿತಿ. ಅಥ ಏತನ್ಮೂಲಂ ವಾಚ ಯದನೃತಮಿತಿ ನಕಾರಸ್ಯ ಅಕಾರ ಮೂಲತ್ವೋಕ್ತಿಯ. ಅದಕ್ಕೆ ನಕಾರ ಮತ್ತು ಅಕಾರದ ಮೂಲವಾಗಿ ಆ ಮಾತನ್ನು ಹೇಳಿರೋದ್ರಿಂದ ಪ್ರಾಧಾನ್ಯ ಪ್ರತೀತಿಂ ನಿವಾರಯತಿ ಅಕಾರಾರ್ಥತ್ವಾದಿತಿ. ಆದರೆ ಮೂಲ ಅಕಾರ ಆಯಿತು, ಪ್ರಾಧಾನ್ಯ ಮಾತ್ರ ನಕಾರಕ್ಕಲ್ಲ, ಅಕಾರದ ಅರ್ಥವೇ ನಕಾರವಾಗಿದ್ದರೂ ಕೂಡ ಪ್ರಾಧಾನ್ಯ ಯಾವುದಕ್ಕೆ ಮತ್ತೆ ಅಕಾರಕ್ಕೆ ಹೊರತು ನಕಾರಕ್ಕಲ್ಲ. ನಕಾರಸ್ಯ ಅಕಾರ ದೇಶ ಅಕಾರ ಏಕದೇಶ ಅರ್ಥ ಪ್ರತಿಪಾದಕತ್ವೇನ. ಸ್ವಾರಸ್ಯ ಏನಂದರೆ ಅಕಾರದ ಅರ್ಥ ನಕಾರ ಹೌದು, ಆದರೆ ಅಕಾರದ ಪೂರ್ತಿ ಅರ್ಥ ಅಲ್ಲ, ಏಕದೇಶ ಮಾತ್ರ ಹೇಳುತ್ತಾದ್ದರಿಂದ ಯಾವುದು ದೊಡ್ಡದಾಯ್ತು ಮತ್ತೆ ಅಕಾರನೇ ದೊಡ್ಡದಾಯ್ತು. ಕಿಂಚಿತ್ ಅಕಾರಾರ್ಥತ್ವಾದ ಅಕಾರಸ್ಯ ಮೂಲಮಿವ ಶಬ್ದೋತ್ಪತ್ತಿ ಕಾರಣತ್ವಾಭಾವೇಪಿ ಅರ್ಥಜ್ಞಾನಮೇವ ಅರ್ಥಜ್ಞಾನ ಉಪಾಯತ್ವಾತ್. ಕಿಂಚಿತ್ ಅಕಾರಾರ್ಥತ್ವಾತ್ ಸ್ವಲ್ಪ ಅಕಾರಾರ್ಥ ಹೇಳುತ್ತಷ್ಟೇ ಅದು. ಅಕಾರಸ್ಯ ಮೂಲಮಿವ ಅಕಾರದ ಮೂಲದಂತೆ ಕಾಣುತ್ತೆ, ಶಬ್ದೋತ್ಪತ್ತಿ ಕಾರಣ ಮಾತ್ರ ಅಲ್ಲಿದೆ. ಆದರೆ ಅಭಾಪಿ ಅರ್ಥಜ್ಞಾನ ಉಪಾಯತ್ವಾತ್ ಅರ್ಥಜ್ಞಾನಕ್ಕೆ ಉಪಯೋಗ ಆಯಿತೇ ಹೊರತು ಶಬ್ದದ ಪೂರ್ತಿ ಸಾಮರ್ಥ್ಯ ಅದಕ್ಕೆ ಬಂದಿಲ್ಲ. ನಾನು ಜ್ಞಾನಾದಿ ಯೋಗ್ಯಾಯ ತದರುಚ್ಚಾರಣಮಿವ ತದರ್ಥ ಪ್ರತಿಪಾದನವಿ ಕಿಂನ ಕಾರ್ಯಮಿತ್ಯತಃ ತಸ್ಮಾದಿತಿ. ಹಾಗಿದ್ರೆ ತಸ್ಮಾತ್ ಮೂಲತ್ವಾದ ಅಕಾರಾರ್ಥೋಪಿ ಜ್ಞೇಯ ಏವ. ತಸ್ಮಾತ್ ನಾನು ಜ್ಞಾನಾದಿ ಯೋಗ್ಯಾಯ ತದನುಚ್ಚಾರಣಮಿವ ತದರ್ಥ ಅಪ್ರತಿಪಾದನವಿ ಕಿಂನ ಕಾರ್ಯಮಿತ್ಯತಃ. ಜ್ಞಾನಾದಿ ಯೋಗ್ಯನಾದವನಿಗೆ ಅದನ್ನು ಉಚ್ಚಾರಣೆ ಮಾಡದೇ ಇದ್ದರೂ ಹೇಗೆ ಅರ್ಥ ಆಗುತ್ತೋ, ಅರ್ಥ ಪ್ರತಿಪಾದನೆ ಮಾಡದನೂ ಆಗ್ಬೋದಲ್ಲ ಅಂತ ಕೇಳಿದರೆ ಆಗೋದಿಲ್ಲ, ತಿಳ್ಕೊಂಡು ಮಾಡಿದ್ರೇ ಪ್ರಯೋಜನ ಬರುತ್ತೆ. ತಸ್ಮಾತ್ ಇತಿ ಅರ್ಥಜ್ಞಾನ ಹೇತುತ್ವೇನ ಮೂಲತ್ವ. ಅರ್ಥಜ್ಞಾನ ಹೇತುವಾದಾಗ ಅದು ಮೂಲ ಅಂತ ಆಗುತ್ತೆ, ಇಲ್ಲದ್ರ ಸಂಬಂಧನೇ ಗೊತ್ತಾಗೋದಿಲ್ಲ. ತಸ್ಮಾತ್ ಅಕಾರಾದಪಿ ಅಕಾರಾರ್ಥೋ ಜ್ಞೇಯ ಏವ ಅತಃ ತದರ್ಥ ವ್ಯುತ್ಪಾದನ ಕಾರ್ಯಮಿತಿ ಭಾವ. ಸೊ ತಸ್ಮಾತ್ ನಕಾರಾದಪಿ ಅಕಾರಾರ್ಥೋ ಜ್ಞೇಯ, ನಕಾರದಿಂದ ಅಕಾರಾರ್ಥವನ್ನೇ ತಿಳಿಯೋದ್ರಿಂದ ಅದನ್ನು ತಿಳ್ಕೊಂಡು ಅನುಸಂಧಾನ ಮಾಡಿಕೊಂಡೇ ಹೇಳಬೇಕು ಅಂತ ಹೇಳಿದೆ. ಇದು ಸರ್ವೈರಪಿ ಶಬ್ದೈ ಅಕಾರಾರ್ಥೋ ಜ್ಞೇಯ ತರ್ಹಿ ಓಂಕಾರ ನಾರಾಯಣ ಶಬ್ದಾಭ್ಯಾಮೇವ ಕುತೂನ ಪ್ರದರ್ಶಿತ ಇತ್ಯತಃ ನಾಯೋಗ್ಯಾನಾಮಿ. ಯದಿ ಸರ್ವೈರಪಿ ಶಬ್ದೈ ಅಕಾರಾರ್ಥೋ ಜ್ಞೇಯ, ಎಲ್ಲ ಶಬ್ದಗಳಿಂದ ಅಕಾರಾರ್ಥವನ್ನೇ ತಿಳ್ಕೋಬೇಕು ಅಂತ ಹೇಳೋದಾದರೆ, ತರ್ಹಿ ಓಂಕಾರ ನಾರಾಯಣ ಶಬ್ದಾಭ್ಯಾಮೇವ, ಓಂಕಾರ ಇಟ್ಕೊಂಡು ನಾರಾಯಣ ಶಬ್ದ ಇಟ್ಕೊಂಡು ಎಲ್ಲ ಅರ್ಥವನ್ನು ಯಾಕೆ ಹೇಳಲಿಲ್ಲ ಅಂತ ಕೇಳಿದರೆ, ನಾ ಅಯೋಗ್ಯಾನಾಮಿತಿ, ಎಲ್ಲ ಅರ್ಥ ಹೇಳಬಹುದು, ತಿಳ್ಕೊಳ್ಳೋಕ್ಕೆ ಅವರಿಗೆ ಶಕ್ತಿ ಇಲ್ಲ ಆದ್ದರಿಂದ ಹೇಳೋದಿಲ್ಲ. ಸಾಮ್ಯ ಪ್ರಪಂಚೇನ ಸ್ವಲ್ಪ ಏವ ದಿಕ್ ಪ್ರದರ್ಶನಾಯ ಪ್ರದರ್ಶಿತ. ಸಾಮ್ಯ ಪ್ರಪಂಚೇನ ಸ್ವಲ್ಪ ಏವ ದಿಕ್ ಪ್ರದರ್ಶನ, ಸ್ವಲ್ಪ ಏನು ಹೇಳಿದವರು ಗೊತ್ತಾಗೋದಿಲ್ಲ ಅಂಥೇಳಿ ಸ್ವಲ್ಪ ಹೇಳಿದ್ದೇವೆ ಅಷ್ಟೇ, ತುಂಬ ಹೇಳಿದರೆ ಗೊತ್ತಾಗೋದಿಲ್ಲ. ಏನು ಹೇಳಿದವರೆ ಏನು ಗೊತ್ತಾಗೋದಿಲ್ಲ, ಅದಕ್ಕೆ ಸ್ವಲ್ಪ ಹೇಳಿದ್ದೇವೆ. ತೇನ ಯೋಗ್ಯಾನಾಂ ಉತ್ತಮಾನಾಂ ಯಥಾ ಯೋಗ್ಯಂ ಬೋಧೋ ಭವಿಷ್ಯತಿ ಇತಿ ಭಾವ. ಇಷ್ಟರಿಂದನೇ ಯೋಗ್ಯರಾದವರಿಗೆ ಯಥಾಯೋಗ್ಯ ಅರ್ಥ ಜ್ಞಾನ ಆಗುತ್ತೆ. ನಾನು ವಾಂಗ್ಮೂಲಸ್ಯ ನಕಾರಸ್ಯ ಜ್ಞಾನಾನ್ನದಾನ ಯೋಗ್ಯೇಭ್ಯ ಪ್ರಕಟನೆ ವೃಕ್ಷವತ್ವಾಗುದ್ವರ್ತನೇನ ಭಾವ್ಯಂ ಕಥಂ ಸ್ವಸ್ಯ ತದ್ದಿತ್ಯತಃ ವಾಚಯಿತಿ. ನಾನು ವಾಂಗ್ಮೂಲಸ್ಯ ನಕಾರಸ್ಯ ಎಲ್ಲ ವಾಕ್ಯಗಳಿಗೆ ಮೂಲವಾದ ನಕಾರ, ಅದಕ್ಕೆ ಮೂಲವಾದ ಅನ್ನ ಇದು ಜ್ಞಾನ ಅನ್ನದಾನ ಯೋಗ್ಯೇಭ್ಯ ಪ್ರಕಟನೆ. ಜ್ಞಾನ ಯೋಗ್ಯರು ಅನ್ನದಾನ ಯೋಗ್ಯರು ಇದ್ದಾರಲ್ಲ, ಅದು ಪ್ರಕಟನೆ ಮಾಡಿದರೆ ವೃಕ್ಷವದ್ವಾಗುದ್ವರ್ತನೇನ ಭಾವ್ಯಂ ಕಥಂ ಸ್ವಸ್ಯ ತದಿತ್ಯತಃ ವಾಚಯಿತಿ. ಪದಂ ಯದಾ ಅಯಂ ನಕಾರ ಪ್ರದರ್ಶನೇನ ಯೋಗ್ಯೇಭ್ಯೋ ವಾಚಂ ನೋಪದಿಶತಿ ಯದಾ ಚ ಅನ್ನಂ ಸತ್ಪಾತ್ರಾಯ ದರಿದ್ರಾಯ ನ ಪ್ರಯಚ್ಛತಿ ತದಾಪಿ ತೇಷಾಂ ಅನ್ನಾಭಾವೇನ ವಿದ್ಯಾಸ್ಸು ಅಪ್ರವೃತ್ತೇ ವಾಚಃ ಉದ್ವರ್ತನಂ ಪ್ರಸಕ್ತಂ ತಚ್ಚ ಅಶಕ್ಯಂ ವೇದಾನಾಂ ನಿತ್ಯತ್ವಾತ್ ದೇವಾನಾಂ ತದಧೀನತ್ವಾತ್ ಸ್ವಯಮೇವ ಉದ್ವರ್ತತೆ ಇತ್ಯರ್ಥಃ. ಅಲ್ಲಿ ಒಂದು ಪ್ರಶ್ನೆ ಹಾಕ್ಕೊಂಡು, ಯದಾಯಂ ನಕಾರ ಪ್ರದರ್ಶನೇನ ಯೋಗ್ಯೇಭ್ಯೋ ವಾಚಂ ನೋಪದಿಶತಿ, ಈ ಯೋಗ್ಯರಿಗೆ ವಾಕ್ಯವರ್ಥ ಹೇಳದೆ ಹೋದರೆ, ಯದಾಚ ಅನ್ನಂ ಸತ್ಪಾತ್ರಾಯ ದರಿದ್ರಾಯ ಅಪ್ರಯಚ್ಛತಿ, ಸತ್ಪಾತ್ರನಿಗೆ ಅನ್ನ ದರಿದ್ರರಿಗೆ ಅನ್ನ ಇತ್ಯಾದಿ ಕೊಡದೆ ಹೋಗಿಬಿಟ್ರೆ ಅದು ಹೇಗೆ ಅನ್ನಕ್ಕೆ ಅಭಾವ ಬರಬಹುದು, ಹಾಗೆ ವಿದ್ಯೆ ಉಪದೇಶ ಮಾಡದೆ ಹೋಗಿಬಿಟ್ರೆ ವಿದ್ಯೆನೇ ಹಾಳಾಗಿಬಿಟ್ರೆ ಏನು ಮಾಡಬೇಕು ಅಂದರೆ ಆಗೋದಿಲ್ಲ. ಅಶ ವೇದಾನಾಂ ನಿತ್ಯತ್ವ ದೇವಾನಾಂ ತದಧೀನತ್ವ, ವೇದಗಳು ನಿತ್ಯ, ದೇವತೆಗಳೆಲ್ಲ ಯಾರವರು, ದೇವತೆಗಳು ಮಂತ್ರಾಧೀನರು. ಅವರೇ ಹೇಳ್ತಾರೆ, ಕುಂತಿ ಬರೆದಾಗ ಸೂರ್ಯ ಬಂದುಬಿಡ್ತಾನೆ, ಬೇರೆ ಪರೀಕ್ಷೆ ಮಾಡೋಕೆ ಕಷ್ಟ ಕರದೆ ನನಗೆ ಸಂತತಿ ಕೊಡಬೇಡಿ ಅಂದರೆ ಹಾಗೆಲ್ಲ ಕೊಡದೆ ಇರಲಿಕ್ಕೆ ಆಗೋದಿಲ್ಲ, ನಾವು ಮಂತ್ರ ಹಿಡಿದ ಕೇಳಲೇಬೇಕು, ನಾನು ಬಂದಕ್ಕೆ ಅಧೀನ, ಹಾಗೋಲಕ್ಕೆ ಬರೋದಿಲ್ಲ, ಹೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಮಂತ್ರಾಧೀನ, ಕೆಲವು ಕೆಲಸ ಕೊಟ್ಟರೆ ಆಗಲೇಬೇಕು ಅಂತಾರಲ್ಲ, ಹಾಗೆ ಬೇರೆ ದಾರಿ ಇಲ್ಲ. ಹಾಗೆ ದೇವತೆಗಳಿರೋದ್ರಿಂದ ಸ್ವಯಮೇವ ಉದ್ವರ್ತತೆ ಇತ್ಯರ್ಥ. ಉಪದೇಶವನ್ನು ಮಾಡಿ ಜನ, ಇದು ಒಂದು ಮುಖ್ಯವಾದ ಅಂಶ ಇದು. ಯಾರೂ ಓದ್ದೇ ಹೋದರೂ ಕೂಡ ಶಾಸ್ತ್ರಗಳಿಗೆ ಏನು ಅನರ್ಥ ಇಲ್ಲ, ಹಾಗಿದ್ದೇ ಇರುತ್ತೆ, ನಮಗೆ ಗೊತ್ತಾಗದೇ ಇರುತ್ತೆ ಅಷ್ಟೇ. ಆದರೆ ತಿಳ್ಕೊಂಡ್ರೆ ಏನು ಉಪಯೋಗ ಗೊತ್ತ? ಸ್ನಾನ ಮಾಡಲೇ ಬಿಡಲಿ, ನದಿ ಹರಿತಾನೆ ಇರುತ್ತೆ. ಯಾರು ಸ್ನಾನ ಮಾಡಿದವರಿಗೆ ಏನಿದೆ ಅದರ ಉಪಯೋಗ ಇದೆ. ಅದಕ್ಕೋಸ್ಕರ ಆದರೆ ಯೋಗ್ಯತೆ ಇದ್ದಷ್ಟು ಮಾಡ್ತಾನೆ, ಎಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದನೇ ಕೆಲವು ಪದಾರ್ಥಗಳು ಕೊಟ್ಟರೆ ಮಾತ್ರ ಪ್ರಯೋಜನ, ಕೊಡದೆ ಹೋದರೆ ಪ್ರಯೋಜನ ಇಲ್ಲ. ಶಾಸ್ತ್ರ ಹಾಗಲ್ಲ, ತೊಗೊಂಡ್ರೆ ಪ್ರಯೋಜನ, ಇಡದವರು ಶಾಸ್ತ್ರಕ್ಕೆ ಅಪಾಯ ಇಲ್ಲ. ಆದರೆ ಶಾಸ್ತ್ರ ಸುರಕ್ಷಿತವಾಗಿರುತ್ತೆ, ಆದ್ದರಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ಎದ್ದಿ ಮುಂದಿದೆ ಅಯೋಗ್ಯಾನ ಪ್ರಶ್ನೆ ಹಾಕ್ಕೊಂಡ್ರೆ ಅಷ್ಟೇ ಮುಂದಿದೆ. ಎಲ್ಲಿದೆ? ನಾ ಅಯೋಗ್ಯಾನ ಸಮ್ಯಕ್ ವಾಚ್ಯಮಿತಿ ಸ್ವಲ್ಪ ಏವ ಪ್ರಕಾಶ. ಅದಕ್ಕೆ ಸಮ್ಯಕ್ ಹೇಳಬಾರದು ಅಂತ ಹೇಳಿ ಅರ್ಥ ಹೇಳ್ಕೊಂಡ್ರು ಅವ್ರು. ನಾ ಅಯೋಗ್ಯಾನಿತಿ ಎಲ್ಲಿದೆ? ಏನ ಅಲ್ಲ 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 ಅಲ್ಲ, ಅದರಿಂದನೇ ಎಲ್ಲ ತೋರಿಸ್ಬೋದಾಗಿತ್ತಲ್ಲ. ಪ್ರಶ್ನೆ ಏನಂದ್ರೆ ಅವಾಗ ತೋರಿಸಿದ್ದೆ ತೋರಿಸಿಲ್ಲ ಅಂತಲ್ಲ, ಅವಾಗ ತೋರಿಸಿದ್ರು, ಅದರಿಂದನೇ ಎಲ್ಲದು ತೋರಿಸ್ದಾಗತ್ತೆ. ಓಂಕಾರದ ಆಕಾರದಲ್ಲಿ ಎಲ್ಲ ಇದೆ, ಓಂಕಾರ ವ್ಯಾಖ್ಯಾನ, ನಾರಾಯಣ ಅದಕ್ಕೆ ವ್ಯಾಖ್ಯಾನ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲವನ್ನೂ ತೋರಿಸ್ಬಿಡಿ ಅಂತ ಕೇಳಿದರೆ ಎಲ್ಲವನ್ನೂ ತೋರಿಸೋದಕ್ಕೆ ಅರ್ಥ ಆಗಲ್ಲ ಎಲ್ಲರಿಗೂ ಕೂಡ. ಅದಕ್ಕೆ ಇಷ್ಟು ಮಾತ್ರ ತೋರಿಸಿದ್ದೇವೆ ಅಂತ ಅರ್ಥ. ಎರಡು ಶಬ್ದ ಓಂಕಾರದ ಆಕಾರದಿಂದ ಓಂಕಾರ ಹೇಗೆ ತೋರಿಸಿದ್ರೋ, ಓಂಕಾರ ನಾರಾಯಣ ಶಬ್ದ ಹೇಗೆ ತೋರಿಸಿದ್ರೋ, ಉಳಿದೆಲ್ಲ ಇದರಿಂದ ಬರುತ್ತೆ ಅಂತ ಯಾಕೆ ತೋರಿಸೋದಿಲ್ಲ ಅಂತ ಕೇಳಿದರೆ, ಹೌದು ಬರುತ್ತೆ, ಆದರೆ ಅಯೋಗ್ಯರಿಗೆ ಅದು ಅರ್ಥ ಆಗೋದಿಲ್ಲ ಅಂತ ತೋರಿಸಲಿಲ್ಲ ಅಂತ ಹೇಳಿ. ಯದ್ಧೀತಿ ಅನ್ಯತ್ರ ಪ್ರಸಕ್ತ ಉದ್ವರ್ತನ ಕಥಂ ಅನ್ಯತ್ರ ಆಪತತಿ ಇತ್ಯತಃ ಯದ್ಧೀತಿ ಯದಾ ಜ್ಞಾನಾನ್ನಯೋ ಅದಾನೇನ ವಾಚ ಯೋಗ್ಯೇಶು ಅಪ್ರಸಾರಣಂ ತದಾ ಪ್ರವಿಷ್ಟ ಕರ್ಣರಂಧ್ರೇಣ ಸ್ವಾನ ಅಂಭಾವಸರೋರುಹಂ ಇತ್ಯುಕ್ತ ರೀತ್ಯಾ ವಾಕ್ ಪ್ರತಿಪಾದ್ಯಾನಾಂ ವಿಷ್ಮಾದೀನಾಂ ತದಭಿಮಾನಿನಾಂ ರಮಾದೀನಾಂಚ ತತ್ರ ಅಸನ್ನಿಧಾಪನಾ. ನೀವು ಮಾಡ್ತಾ ಹೋದರೆ ಸನ್ನಿಧಾನ ಬರುತ್ತೆ, ಮಾಡಿದವರು ಸನ್ನಿಧಾನ ಬರೋದಿಲ್ಲ ಅಂದರೆ ಹಾಗಿಲ್ಲ ಅಂತ ಹೇಳಿದರು. ತದು ತದ್ಗುಣ ಅಜ್ಞಾಪನಾತ್ ತದುಪಭೋಗ್ಯ ತದುಪಭೋಗ್ಯ ಅನ್ನಾದೇರ ಪ್ರಧಾನಾಚ ದೇವತಾಸು ಅಪರಾಧಮೇವ ಕರೋತಿ ಯದ್ಧಿ ದೇವತಾಸು ಕರೋತಿ ತದಾತ್ಮನಿ ಆಪತತಿ. ತಿಳ್ಕೊಳ್ಳದೆ ಹೋದರೆ ಅವರು ನೈವೇದ್ಯಾದಿಗಳನ್ನು ಹವಿಸ್ಸು ಪದ ಕೊಡದೆ ಹೋದರೆ ದ್ರೋಹ ಮಾಡಿದಾಗತ್ತಲ್ಲ ಅಂತ ಕೇಳಿದರೆ, ನೀವ ಹೇಳಿದ್ದೀರಿ ಬೇರೆ ಕಡೆ ಅಂತ ಕೋಟ್ ಮಾಡ್ತಾರೆ. ಅಪೂಜಿತ ಅಧರ್ಮಾದಿ ತಾತಾರಸ್ತೆ ತಥಾಭಿಧಾಹ ತಂತ್ರಸಾರ. ಅಧರ್ಮಾಭಿಮಾನಿನೇ ಯಮಾಯ ನಮಃ, ಅಜ್ಞಾನಾಭಿಮಾನೇ ದುರ್ಗಾಯ ನಮಃ ಆಗಲೇ ಹೇಳಬೇಕು. ಅವೈರಾಗ್ಯಾಧಿಪತಯೇ ಕಾಮಾಯ ನಮಃ, ಅನೈಶ್ವರ್ಯಾಧಿಪತಯೇ ರುದ್ರಾಯ ನಮಃ ಅಂತ ಪೀಠ ಪೂಜೆ ಕಾಲಕ್ಕೆ ಹೇಳಬೇಕು. ಆ ರೀತಿ ಹೇಳದೆ ಹೋದರೆ ಅವರು ಅಧರ್ಮಾದಿನ ಕೊಟ್ಟು ಬಿಡ್ತಾರೆ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಅಪ್ಪನ್ನು ಹೇಳಿದ್ದೀರಲ್ಲ ಹಾಗೆ ಅಂದರೆ ಆ ಪ್ರಸಂಗ ಬೇರೆ ಈ ಪ್ರಸಂಗ ಬೇರೆ, ಆ ವಿವಕ್ಷೆ ಬೇರೆ ವಿವಕ್ಷೆ ಬೇರೆ. ಆದ್ದರಿಂದ ಅದಕ್ಕೆ ವಿರೋಧ ಇಲ್ಲ ಅಂತ ಹೇಳಬೇಕೀಗ. ಈ ತಥಾಚ ಸ್ವಯಂ ಧರ್ಮಜ್ಞಾನಾದಿ ವಿಶೇಷಂ ನರಕಾದ ಅನರ್ಥಂಚ ಪ್ರಾಪ್ನೋತ್ತೇವೆ ಇತಿ ಭಾವ. ನಿಮ್ಮ ಪ್ರಕಾರ ಧರ್ಮಜ್ಞಾನಾದಿಗಳನ್ನ ಕಳ್ಕೊತಾನೆ, ನರಕಕ್ಕೆ ಹೋಗ್ತಾನೆ ಅಂತ ಅರ್ಥ. ತಸ್ಮಾತ್ ಕಾಲೇ ದದ್ಯಾತ್ ಕಾಲೇನ ದದ್ಯಾತ್ ಇತ್ತೇತತ್ ದೇಯ ಪ್ರದರ್ಶನ ಪೂರ್ವ ವ್ಯಾಚಷ್ಟೆ. ಹೌದು, ಅದು ಸತ್ಪಾತ್ರಾದಿಗಳು ಇಟ್ಕೊಂಡು ಹೇಳಿದ ಮಾತು. ಸತ್ಪಾತ್ರಾದಿಗಳು ಇಲ್ಲದೆ ಹೋದಾಗ ಅದಕ್ಕೆ ಹೇಳಬೇಕು ಅಂತ ಅರ್ಥ ಅಲ್ಲ. ಅದಕ್ಕೆ ಏನಂತ ಹೇಳಿದ್ರು, ಯಾವ ಕಾಲಕ್ಕೂ ಕೂಡ ತತ್ವಮೇಷು ನಿಗೂಹಿತಂ ಅಯೋಗ್ಯರಿಗೆ ಹೇಳಬಾರದು. ಶಾಸ್ತ್ರ ಹೇಳ್ತದೆ ಎರಡು, ಹೇಳಲೇಬೇಕು ಇನ್ನೊಬ್ಬರಿಗೆ ಅಂತ ಒಂದು ಮಾತು, ಅಯೋಗ್ಯರಿಗೆ ಹೇಳಬಾರದು ಅಂತ ಮತ್ತೊಂದು ಮಾತು. ಎರಡು ಇಂತಿರ್ಗು ಬ್ಯಾಲೆನ್ಸ್ ಮಾಡಬೇಕು ಎರಡು. ನಾವೀಗ ಗೊತ್ತಾಯ್ತಾ, ಯೋಗ್ಯರಿಗೆ ಹೇಳಲೇಬೇಕು, ಆದ್ದರಿಂದ ಯೋಗ್ಯರು ಬಂದ ಇಲ್ಲ ಅಂತ ಹೇಳಬೇಡಿ. ಅಯೋಗ್ಯರಿಗೆ ಹೇಳಬಾರದು ಆದ್ದರಿಂದ ಹೇಳಬೇಕು ಅಂತ ತದ್ದಿ ತಪ ತದ್ದಿ ತಪ ತದ್ದಿ ತಪ ಅಂಥೇಳಿ ಯಾರಿಗೆ ಹೇಳಬಾರ್ದು? ಅಯೋಗ್ಯರಿಗೆ ಹೇಳಬಾರ್ದು. ಅದೇ ರೀತಿ ಭಾರಿ ಗುಟ್ಟು ಮಾಡ್ತೇವೆ ಅಂಥೇಳಿ ಯೋಗ್ಯರಿಗೂ ಹೇಳದೇ ಇರಬಾರ್ದು. ಅರ್ಥ ಆಯ್ತಾ? ಅದು ನಿಯಮ. ಆದರೆ ಎಲ್ಲೆಲ್ಲಿ ನಾವು ಹೇಳಿದ್ದೇವೋ ಯೋಗ್ಯತೆ ಇದ್ದವ್ರು ಹಾಗೆ ಮಾಡಬೇಕು ಅಂತ ಅರ್ಥ. ಎಲ್ಲಿ ಹೇಳಿಲ್ವೋ ಯೋಗ್ಯತೆ, ಅದಕ್ಕೆ ಏನು ಮಾಡಿದ್ರು? ಹೋಗೋಣ, ಏನು ಮಾಡಿದೆ ಆಯ್ತಾ? ಜಡ ಬರ್ತಾ ರಾಜ ಆತ ತಲೆ ಕತ್ತರಿಸ್ತೇನೆ ಅಂದರೂ ಕೂಡ ಬಾಯಿ ತೆಗಿಲಿಲ್ಲ. ಗೊತ್ತಾಯ್ತಾ? ಅವನು ಅನಾಧಿಕಾರಿ ಅವನು. ಆದರೆ ಹೋಗೋಣ ಯಾವಾಗ ಹೊಡಿತೇನೆ ಅಂತ ಹೇಳಿದ್ರೆ ತಕ್ಷಣ ಮಾತಾಡಿಬಿಟ್ಟೆ. ಅದಕ್ಕೆ ಯೋಗ್ಯತೆ ಇತ್ತು. ಅದು ಅರ್ಥ ಮಾಡಿಕೊಂಡು ಅಯೋಗ್ಯರಾದರೆ ಕೊಂದರೂ ಹೇಳಬೇಡಿ, ಯೋಗ್ಯರಾದರೆ ಹೊಡಿತೀರಿ ಅಂದರೂ ಬಿಡಬೇಡಿ ಹೇಳಿದರು. ಹೊಡಿತೀರಿ ಅಂತ ಹೇಳಿದರೂ ಬಿಡಲಿಲ್ಲ, ಹೇಳಿಬಿಟ್ರು. ಇದಕ್ಕೆ ಯೋಗ್ಯ ಅಯೋಗ್ಯ ವಿವಕ್ಷೆಯ ಹೇಳಿರ್ತೆ. ಎಲ್ಲೆಲ್ಲಿ ಹೇಳಿರ್ತಾರೋ, ಹೇಳಲೇಬೇಕು ಅಂತ ಎಲ್ಲೆಲ್ಲಿ ಹೇಳಿರ್ತಾರೋ, ಯೋಗ್ಯರಿದ್ದಾಗ ಅಂತ ಅರ್ಥ. ಹೇಳಲೇಕೂಡದು ಅಂತ ಎಲ್ಲಿ ಹೇಳಿರ್ತಾರೋ, ಅಯೋಗ್ಯರಿದ್ದಾಗ ಅಂತ ಅರ್ಥ. ಅಂದರೆ ಅದರಿಂದ ಪರಸ್ಪರ ಏನಿಲ್ಲ, ವಿರೋಧ ಇಲ್ಲ ಅಂತ ತಾತ್ಪರ್ಯ. ಏವ ಶಬ್ದೇ ಅಯೋಗ್ಯೇಭ್ಯೋ ದಾನೆ ಅನರ್ಥ ಪ್ರಾಪ್ತೇ. ಪ್ರಾಪ್ತೇ ಯೋಗ್ಯೇಭ್ಯೋ ಅಪ್ರದಾನೇಪಿ ತಥಾತ್ವಾದಿತ್ಯರ್ಥ. ಎರಡಂಶ ಇದೆ, ಅಯೋಗ್ಯೇಭ್ಯೋ ದಾನೆ, ಅಯೋಗ್ಯರಿಗೆ ದಾನ ಮಾಡಿದರೆ ಅನರ್ಥ, ಯೋಗ್ಯರಿಗೆ ದಾನ ಮಾಡದೆ ಹೋದರೆ ಅನರ್ಥ. ಅರ್ಥ ಆಯ್ತಾ? ಯೋಗ್ಯರಿಗೆ ಕೊಡೋದಿಲ್ಲ ಅಂತ ಹೇಳಬಾರದು, ಅಯೋಗ್ಯರಿಗೆ ಕೊಡ್ತೀನಿ ಅಂತ ಹೇಳಬಾರದು. ಮುಖ್ಯವಾಗಿ ಯಾವುದು? ಜ್ಞಾನ, ಅಲ್ಲಿಂದ ಶುರುವಾಗಬೇಕು. ಜ್ಞಾನದಾನಕ್ಕೆ ಅರ್ಹತೆ ಜಾಸ್ತಿ ನೋಡಬೇಕು. ದ್ರವ್ಯ ಸಾಮಾನ್ಯ ದಾನಕ್ಕೆ ಅನ್ನಾದಿಗಳೇ ಇದ್ದು ನೋಡಲೇಬೇಕಾಗಿಲ್ಲ. ಸಣ್ಣ ಪುಟ್ಟ ದಾನಕ್ಕೆ ಸ್ವಲ್ಪ ಸನ್ಯಾನಿ ಮಾಡ್ತಾನಿಲ್ಲೋ ಸಾಕು, ಕೆಲವು ಊಟ ಕರಿಬೇಕಾಗಿದೆ ಯಾರು ಸಿಗಲಿಲ್ಲ, ಸನ್ಯಾನಿ ಮಾಡಿ ದುರಾಚಾರ ಅಲ್ಲ ಹೌದಲ್ಲೋ, ಸಾಕು ಅಂದ್ಬಿಟ್ಟ. ಅದು ಕೆಲವಕ್ಕೆ ಏನು ಮಾಡಬೇಕು? ಜಾಸ್ತಿ ನೋಡಬೇಕು. ಅದು ಭಾರಿ ಜ್ಞಾನಕ್ಕೆ ಮಾತ್ರ ತುಂಬ ಹೆಚ್ಚು ನೋಡಬೇಕು. ಗೊತ್ತೆ? ಅದರಲ್ಲೂ ಕೂಡ ರಹಸ್ಯ ವಿದ್ಯೆ ಬಂದ ಉಪನಿಷತ್ ಬಂದಾಗ ಇನ್ನೂ ಹೆಚ್ಚು ನೋಡಬೇಕು. ಅದು ನಿಯಮ. ಆದ್ದರಿಂದ ಇದು ನೋಡಿ, ಕೆಲವು ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ನೋಡೋ ರೀತಿ ಬೇರೆ, ಎಕ್ಸಿಕ್ಯೂಟಿವ್ ಬೇರೆ, ಇದು ಬೇರೆ ಬೇರೆ ಬೇರೆ, ಚೀಫ್ ಆಗೋದು ಬೇರೆ, ಅಲ್ಲಿ ಕ್ವಾಲಿಫಿಕೇಷನ್ ವೇರಿ ಆಗುತ್ತೆ. ಮತ್ತು ಟೆಸ್ಟ್ಗಳು ಜಾಸ್ತಿ ಮಾಡ್ತಾರೆ. ಅಟೆಂಡೆಂಟ್ ಪೋಸ್ಟ್ಗೆ ರಿಟರ್ನ್ ಟೆಸ್ಟ್ ಕೊಟ್ಟರೆ ಅವನು ರಿಟರ್ನ್ ರೇಟಿಂಗ್ ಬರದೇ ಇದ್ದವರಿಗೆ ಕೊಡೋದು, ಅದನ್ನು ಅವ್ರು ರಿಟರ್ನ್ ಟೆಸ್ಟು ಇಂಟರ್ವ್ಯೂ ಮಾಡಿಬಿಟ್ರೆ ಗತಿ ಏನಾಗುತ್ತೆ? ಅದು ಯಾವುದಕ್ಕೆ ಮಾಡ್ತಾರೆ? ಇವನ್ನೆಲ್ಲ ಕೂಡ ಹೈಯರ್ ಇದಕ್ಕೆ ಹೋದಾಗ ಎಲ್ಲ ಮಾಡ್ತಾರೆ. ಅದಕ್ಕೆ ಜ್ಞಾನದಾನ ಹೈಯೆಸ್ಟ್ ಆದ್ದರಿಂದ ಅದಕ್ಕೆ ಪ್ರಶ್ನೆ ಬಂತು ಅಂತ ಹೇಳ್ತಾರೆ. ಇನ್ನೊಂದು ತುಂಬ ಇದೆ. ಈಗ ಸಿಂಪಲ್ ಎಮ್ ಎಸ್ ಸಿ ಸೀಟ್ ಕೊಡಬೇಕು. ಯೋಗ್ಯತೆ ಏನು ಬರುತ್ತೆ, ಏನು ಬೇಕು ನಿಮಗೆ ಅದಕ್ಕೀಗ ಅಲ್ಲ ಹೇಳ್ತೀವಿ. ಏನು ಬೇಕು ಅದಕ್ಕೆ ನೋಡ್ತಾರೆ, ಬಿ ಎಸ್ ಸಿ ನೋಡ್ತಾರೆ, ಕೊಡ್ತಾರೆ. ಅದೇ ರೀತಿನೇ ಇದಕ್ಕೆಲ್ಲ ಅರ್ಹತೆ ಇದೆ. ಯಾವುದೋ ಓದಕ್ಕೆ ಬರ್ತೀವಿ, ಇದು ಓದಿದೀಯಾ ಅಷ್ಟು ಗೊತ್ತಾಗೋದಿಲ್ವೇನು? ಗೊತ್ತಾಯ್ತೆ. ಯೋಗ್ಯತೆಗೆ ಇವತ್ತು ಕೆಲವು ಜ್ಞಾನಕ್ಕೆ ಕಣ್ಣಿದೆಯೋ ಇಲ್ಲವೋ ಹೇಗೆ ಗೊತ್ತಾಗುತ್ತೋ ಅದು ಗೊತ್ತಾಗುತ್ತೆ. ಸೂಕ್ಷ್ಮ ವಿಚಾರವನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಅಲ್ಲಿ ಇಬ್ಬರಿಗೆಲ್ಲ ಈಕ್ವಲ್ ಆಗಿಬಿಟ್ಟಾಗ ಏನು ಮಾಡ್ತಾರೆ? ವಿಶೇಷ ಪರೀಕ್ಷೆ ಮಾಡಿ ಅವ್ರು ಇಬ್ಬರನ್ನು ಮತ್ತೆ ಶಾರ್ಟ್ ಲಿಸ್ಟ್ ಸರಿ ಮಾಡ್ತಾರೆ. ಆ ಟೈಪ್ ಸಾಮಾನ್ಯ ಕಾರ್ಯಣ ಗೊತ್ತಾಗುತ್ತೆ. ಅಷ್ಟು ಗೊತ್ತಿದ್ರೆ ಸಾಕು, ಯಾರಿಗೆ ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ, ಶಮದವಾದಿ ಸಂಪತ್ತಿ, ಸಾಮಾನ್ಯ ಕಾರ್ಯಣ ಗೊತ್ತಾಗಬೇಡ. ಪೂರ್ತಿ ಗೊತ್ತಾಗದೆ ಹೋದ್ರೆ ಪರವಾಗಿಲ್ಲ, ಎಷ್ಟೋ ತರ್ತೆ ಅಲ್ಲಿ ಕಷ್ಟಪಟ್ಟು ಅಪಾಯಿಂಟ್ ಮಾಡಿರ್ತಾರೆ, ಅದು ಕೋಟ ಸರ್ಟಿಫಿಕೇಟ್ ಆಗಿಲ್ಲ ಪಾಪ, ಇಂಥವ್ರೆ ಮೋಸ ಹೋಗಿಬಿಡ್ತಾರೆ ಕೆಲಸ, ಕೆಲಸದ ಮೋಸ ಹೋಗ್ತಾರೆ ಅಂಥೇಳಿ ಸಿಸ್ಟಮ್ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಸಿಸ್ಟಮ್ ಇರಬೇಕು, ಕೇರ್ಫುಲ್ಲಾಗಿ ಅಪ್ಲೈ ಮಾಡಬೇಕು ಅಷ್ಟೇ ಹೊರತು, ಆದಷ್ಟು ನಾವೇನು ಮಾಡಬೇಕು ಅಂದರೆ ಒಂದು ಗುರುತು ಇಟ್ಕೋಬೇಕು, ಇವ್ರಿಗೆ ಯೋಗ್ಯತೆ ಇದೆ. ನಾವು ಬ್ರಾಹ್ಮಣದ ಗುರುತು ಏನು ಹೇಳಬೇಕೀಗ? ನಿಮ್ಮ ತಂದೆ ಯಾರೋ ತಾಯಿ ಯಾರೋ ಕೇಳ್ತಾರೆ, ಅವ್ರ ತಂದೆ ತಾಯಿ ಯಾರು ಕೇಳ್ತಾರೆ, ಇವ್ರಿಗೆ ಗೊತ್ತಿದ್ದ ಸರಿ ಇದ್ದಾರೆ ಅಷ್ಟೇ. ಆದರೆ ಅಲ್ಲಿದೇ ಹಿಂದೆ ಮೋಸ ಆಗಿದ್ದರೆ ನಮಗೆ ಗೊತ್ತಾಗೋದಿಲ್ಲ, ಗೊತ್ತಾನೆ. ಬಟ್ ಇಷ್ಟು ಪರೀಕ್ಷೆ ಮಾಡದೆ ಹೋದರೆ ತಪ್ಪ. ಕೆಲವು ಪರೀಕ್ಷೆ ಅಂತೂ ಮಾಡೋಕ್ಕಲ್ಲ, ಬ್ರಾಹ್ಮಣ ಅಧಿಕಾರಿ ಅಂತ ಹೇಳಿದಾಗ ಪರೀಕ್ಷೆ ಮಾಡು. ಇಷ್ಟು ದಿವಸ ಸಮಸ್ಯೆ ಇದ್ದು ಈಗ ಅದು ಸಮಸ್ಯೆನೇ ಇನ್ಮೇಲೆ, ಗೊತ್ತಾಯ್ತು. ಯಾರೋ ನೋಡಿರ್ತಾರೆ, ಗೊತ್ತು ಬಂದಿರ್ತಾರೆ, ಗೊತ್ತು ಮುಂದೆ ಏನಾಗಿರುತ್ತೋ ಗೊತ್ತಿರೋದಿಲ್ಲ. ಹೇಳಿದ್ದಿಲ್ಲ ಮತ್ತೆ ಹೆಸರು ಹೇಳಿದಾಗ ಪ್ರಿಂಟ್ ಅಜ್ಜಿಗೆ ಇನ್ವಿಟೇಷನ್ ಪ್ರಿಂಟ್ ಭಾಷೆ ಮದುವೆ ಮಾಡಿಬಿಟ್ಟಿರ್ತಾರೆ. ಆದ್ದರಿಂದ ಏನೇನೋ ಗೊತ್ತಾಗುತ್ತೆ, ಹಿಂದೆವೆಲ್ಲ ಗೊತ್ತಾಗ್ತಿತ್ತು, ಇದು ಈಗ ಭಾರಿ ಕಷ್ಟ. ಅವಾಗ ಸಾಧ್ಯವಾದಷ್ಟು ಮಾಡಬೇಕಷ್ಟೆ. ಓಂ ಜನ್ಮ ಮತ್ತೆ ಪಾಠ ಶುಕ್ರವಾರ. ಮೊದಲೇ ಎರಡು ದಶಮಿ ಇದೆ, ಎರಡನೇ ದಶಮಿ ವಿಜಯದಶಮಿ ಪಾಠ ಇರೋದಿಲ್ಲ ಅವತ್ತು. ಅವತ್ತು ಇದು ವ್ಯಾಸ ಪೂಜೆ ಬಗ್ಗೆ ಬರ್ತೇನೆ. ಶುಕ್ರವಾರದಿಂದ ಪಾಠ ಇದೆ.